ಓಕೆ. ಬಟ್ ಅಪ್ರೋಕ್ಷನ್ ಏನೇ ತಪ್ಪು ಮಾಡೋದಿಲ್ಲ, ಯಾಕೆ ಅವನು ಎಚ್ಚರಹಿತ ಮಾಡೋದಿಲ್ಲ. ಡಿಫರೆನ್ಸ್ ಏನು, ಅಜ್ಞಾನಿ ಆದವನು ನಿದ್ರಾವಸ್ಥೆಯಲ್ಲಿ ತಪ್ಪು ಮಾಡೋ ಚಾನ್ಸ್ ಇಲ್ಲ, ಅವನಿಗೆ ಜ್ಞಾನನೇ ಇಲ್ಲ, ಯಾವ ಹೊರಗಿನ ಜ್ಞಾನ ಇಲ್ಲ. ಇಲ್ಲಿ ಹೊರಗಿನ ಜ್ಞಾನ ಇದ್ದರೂ ಕೂಡ ಏನು ಮಾಡೋದಿಲ್ಲ, ಅವನು ತಪ್ಪು ತೊಳಿಕೆ ಇರೋದಿಲ್ಲ. ಯಾರಿಗೆ? ಮುಕ್ತನಿಗೆ ಎಂಬುದು ವಿಶೇಷ ಅಂತ ಹೇಳಿದ. ಮೂರ್ಛೆಯಲ್ಲಿ ಕೂಡ ನೋವು ಅನುಭವಿಸ್ತಾನೆ, ಮೂರ್ಛಾವಸ್ಥೆಯಲ್ಲಿ ನೋವು ಅನುಭವಿಸ್ತಾನೆ. ಅದು ಮೂರ್ಛೆ ಎಂಬುದು ಭಯಾನಕ ದುಃಖದ ಸಂಗತಿ. ಅದು ಸುಷುಪ್ತಿ ಹಾಗಲ್ಲ, ಸುಷುಪ್ತಿಯಿಂದ ನೋಡಿಬೇಕಾದ್ರೆ ಮಲಗಿದಾನೆ, ಇಡ್ತಾನೆ, ಆರಾಮಾಗಿ ಇಡ್ತಾನೆ, ಅಪ್ಪ ಸುಖವಾಗಿ ಮಲಗಿದ್ದೇನೆ. ಮೂರ್ಛಾವಸ್ಥೆ ಬಂದು ಏನು ಮಾಡ್ತಾನೆ ಅವನು? ಒದ್ದಾಡಿಬಿಟ್ಟು ದುಃಖಾನುಭವ ಇದೆ ಇಲ್ಲಿ. ಆದ್ದರಿಂದ ಯಾವುದಕ್ಕೆ ಹೋಲಿಸ್ಬಾರ್ದನ್ನ? ಸುಷುಪ್ತಿ ಹೋಲಿಸ್ಬಾರ್ದು. ಇದೆ ನಿಯಾಮಕ ಒಂದೇನೆ, ಅಲ್ಲಿ ವಿಶೇಷವನ್ನು ಹೇಳ್ತಾರೆ. ಸಾಮಾನ್ಯತಃ ನಿಯಾಮಕ ಎರಡು, ಯಾವುದಕ್ಕೆ? ಸ್ವಪ್ನಕ್ಕೆ, ಇದಕ್ಕೂ ಯಾವ ತೈಜಸನೆ. ಆದರೆ ಇನ್ನು ಸೂಕ್ಷ್ಮ ರೂಪ ಇದೆ, ಅದು ನಮಗೆ ಗೊತ್ತಿಲ್ಲ ಅಂತ ಬಿಡ್ತೇವೆ ವ್ಯಾಖ್ಯಾನದಲ್ಲಿ ಬರಬೇಕಾದ್ರೆ. ಅದು ನಮಗೆ ಗೊತ್ತಿಲ್ಲ, ಅದಿದೆ ಇನ್ನೊಂದು ನಮಗೆ ಗೊತ್ತಿಲ್ಲ ಅಂತ ಹೇಳಿಬಿಡ್ತಾ. ಭಾಳ ಇಂಪಾರ್ಟೆಂಟ್, ಯಾವುದನ್ನು ಹೇಳಲಿಲ್ಲ ನಮ್ಮ ಜ್ಞಾನ ಇವತ್ತು ಇಲ್ಲದನ್ನು ಬರೀಲಿಕ್ಕೆ ಹೋಗೋದಿಲ್ಲ ಅವರು. ಗೊತ್ತಾಯ್ತಾ? ಅದು ನಮಗೆ ಗೊತ್ತಿಲ್ಲ, ಆ ರೂಪ ಹೇಳಿಲ್ಲ ಅಂತ ಹೇಳಿಬಿಡ್ತಾರೆ. ಯಾತಕ್ಕೆ ಎಲ್ರಿಗೂ ಹೇಳೋದಿಲ್ಲ ಅಂದರೆ, ಜಾಗ್ರತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತ ಅವಸ್ಥೆ ಎಲ್ಲರಿಗೂ ಬರುತ್ತೆ, ಆದರೆ ಮೂರ್ಛೆ ಎಲ್ಲರಿಗೂ ಬರೋದಿಲ್ಲ. ಗೊತ್ತೆ? ಆದ್ದರಿಂದ ಅದು ಎಕ್ಸೆಪ್ಷನ್, ಆದ್ದರಿಂದ ಅದು ಎಲ್ಲರಿಗೂ ಬೇಕಿಲ್ಲ ಅಂತ ಅರ್ಥ. ಎಲ್ಲರೂ ತಿಳ್ಕೊಳ್ಳೋ ಕಾರಣ ಇಲ್ಲ. ಮೂರ್ಛೆ ಬಂದವ್ರು ಮಾತು ತಿಳ್ಕೋಬೇಕು, ಅವ್ರು ಮೂರ್ಛೆ ಬಂದು ಯಾವ ಎಚ್ಚರಲ್ಲ ಅಂತ ತಿಳ್ಕೊಂಡು ಉಪಯೋಗ ಇಲ್ಲ. ಅವ್ರು ತಿಳ್ಕೋಬೇಕಾದ್ರೂ ತಿಳ್ಕೊಳ್ಳಾಗಿಲ್ಲ, ಉಳಿದವ್ರಿಗೆ ಬೇಕಿಲ್ಲ. ಈಗ ಅನ್ಕನ್ಸರ್ನ್ ಆಯಿತು. ಅದು ಅದಕ್ಕೆ ಹೇಳಿದ್ದು, ಅವನಿಗೆ ಬೇಕಾ ಹೊರತು ಉಳಿದವ್ರಿಗೆ ಬೇಕಿಲ್ಲ. ಅವರಿಗೆ ಉಳಿದವ್ರಿಗೆ ಬೇಕಿಲ್ಲ. ಬಿಡು, ಸಾಮಾನ್ಯ ಕಾರಣ ತಿಳ್ಕೋಬೇಕಾದ್ರೆ ಅದು ನಿದ್ರೆನೂ ಅಲ್ಲ, ಎಚ್ಚರನೂ ಅಲ್ಲ, ಸ್ವಪ್ನದ ಒಂದು ಸ್ಟೇಜ್ ಇದ್ದಾಗಿರೋದ್ರಿಂದ ತೈಜಸ ಅಂತ ತಿಳ್ಕೊಂಡ್ರೆ ಸಾಕು. ಸಾಮಾನ್ಯ ಕಾರಣ, ವಿಶೇಷ ತಿಳ್ಕೋಬೇಕಾದ್ರೆ ಮಾತ್ರ ಅದಿದೆ ನಮಗೆ ಬೇಕಾಗಿಲ್ಲ ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಹತ್ರ ಮಹಾಂತ ಪ್ರಶ್ನವ್ಯ ಅಲ್ಲಿ ಬರೀಬೇಕಾದ್ರೆ ಬರೀತಾರೆ. ದೊಡ್ಡವ್ರಿಗೆ ಹೇಳಿ ತಿಳ್ಕೊಬೇಕು ನಮಗೆ ಗೊತ್ತಿಲ್ಲ ಅಂತ ಬರೆಯವ್ರು ಬರೀತಾರೆ. ಇವು ವ್ಯಾಖ್ಯಾನದಲ್ಲಿ ಬರೀಬೇಕಾದ್ರೆ ಎದ್ದು ಆಚಾರ್ಯ ಹೇಳಿ ಯಾಕೆ ಹೇಳಿ ನಮಗೆ ಗೊತ್ತಿಲ್ಲ. ಆಚಾರ್ಯ ಹೇಳಿಲ್ಲ, ಆಚಾರ್ಯ ಗೊತ್ತಿಲ್ಲ ಅಲ್ಲ, ಆಚಾರ್ಯ ಗೊತ್ತಿದೆ ನಮಗೆ ಹೇಳಿಲ್ಲ, ಯಾಕೆ ನಮಗೆ ಗೊತ್ತಿಲ್ಲ ಅಷ್ಟೇ. ಆಚಾರ್ಯ ಹೇಳಿ ಎಷ್ಟೋ ವಿಷಯ ಹೇಳೋದಿಲ್ಲ ಅಂತ ಹೇಳ್ತಾರೆ. ಇಷ್ಟು ವಿಷಯ ತಿಳ್ಕೊಂಡ್ರೆ ಇದರಲ್ಲೇ ತಿಳ್ಕೊಳ್ಳೋಕ್ಕಾಗೋದಿಲ್ಲ, ಎಲ್ಲ ವಿಷಯ ಹೇಳೋದಿಲ್ಲ, ಇಟ್ ಸಾಕು. ದ್ವೈತಸ್ಯ ಅಗ್ರಹಣಂ ತುಲ್ಯಂ ಉಭಯೋಹೋ ಪ್ರಾಜ್ಞತುರ್ಯಯೋಹೋ ಬೀಜ ನಿದ್ರಾಯುತಃ ಪ್ರಾಜ್ಞಃ ಸಾ ಚತುರ್ಯೇ ನ ವಿದ್ಯತೆ. ದ್ವೈತಸ್ಯ, ದ್ವೈತಸ್ಯ ಅಂದ್ರೇನು? ದೇಹಗೇಹಾದೌ ಸ್ವಾತಂತ್ರ್ಯಸ್ಯ ಅಗ್ರಹಣಂ ಗ್ರಹಣ ಹೇತುತ್ವಂ ಗ್ರಹಣ ಅಹೇತುತ್ವಂ. ಸ್ವಪ್ನ ಸುಷುಪ್ತಿ ವ್ಯವಸ್ಥೆಯಲ್ಲಿ ನನಗೆ ಅಹಂಕಾರ ಮಮಕಾರಗಳ ಭ್ರಮೆ ಇಲ್ಲ ಅವನಿಗೆ. ದೇಹಾದೋ ಸ್ವಾತಂತ್ರ್ಯ ಭ್ರಮ ಅಜನಕತ್ವಂ ಪ್ರಾಜ್ಞತುರ್ಯೋ ತುಲ್ಯಂ ಸಮಂ. ಎರಡಕ್ಕೂ ಕಾಮನ್ ಆಯಿತು, ಮುಕ್ತವಸ್ಥೆಗೂ ಇದಕ್ಕೂ. ಆದರೆ ವ್ಯತ್ಯಾಸ ಇದೆ. ಬೀಜ ಇತಿ ಬೀಜ ನಿದ್ರಾಯುತ ಪ್ರಾಜ್ಞ ಸಾ ಚತುರ್ಯೇ ನ ವಿದ್ಯತೆ. ದೇಹಗೇಹಾದೌ ಸ್ವಾತಂತ್ರ್ಯ ಬುದ್ಧಿ ಬೀಜಭೂತ ಮೂಲಾ ವಿದ್ಯಾ ಬೀಜ ನಿದ್ರಾ. ಅಜ್ಞಾನ ಇದೆ, ಆದ್ದರಿಂದ ಅವನಿಗೆ ಅಹಂಕಾರ ಮೌಕಾರ ಬಂದಿಲ್ವೇ ಹೊರತು ಜ್ಞಾನಪೂರ್ವಕ ಬಂದಿಲ್ಲ ಅಲ್ಲ. ಎಷ್ಟರ ಮತ್ತೆ ಶುರು ಮಾಡ್ತಾನೆ, ಎತ್ತ ಅಂದರೆ ಮತ್ತೆ ಶುರು ಮಾಡಿಬಿಡ್ತಾನೆ ಎಲ್ಲ ಕೂಡ. ಮುಕ್ತಿ ವ್ಯವಸ್ಥೆಯಲ್ಲಿ ಆ ಚಾನ್ಸೇ ಇಲ್ಲ. ಅದಕ್ಕೆ ಸಾ ಚತುರ್ಯೇ ನ ವಿದ್ಯತೆ ತಯಾಯುತ ತದ್ಯುಕ್ತತ್ವ ಪ್ರದ ಪ್ರಾಜ್ಞ ಸಾ ಚ ಬೀಜ ನಿದ್ರಾಪಿ ಇತ್ಯ. ಬೀಜ ನಿದ್ರಾ ಅಂದ್ರೇನು? ಮೂಲ ಅವಿದ್ಯೆ, ಅನಾಧಿಕಾರದ ಅವಿದ್ಯೆಯ ಬಂಧನ ನಿದ್ರಾವಸ್ಥೆಯಲ್ಲಿದೆ. ಮುಕ್ತಿ ವ್ಯವಸ್ಥೆಯಲ್ಲಿ ಅದಿಲ್ಲ, ಅದು ಹೋದ್ಮೇಲೆ ಮುಕ್ತಿ ಆಗೋದಾದ್ರಿಂದ ಆ ವ್ಯತ್ಯಾಸ ಇದೆ. ದ್ವೈತಸ್ಯ ಅಗ್ರಹಣಂ ತುಲ್ಯಂ ಉಭಯೋಹೋ ಪ್ರಾಜ್ಞತುರ್ಯಯೋಹೋ ಬೀಜ ನಿದ್ರಾಯುತ ಪ್ರಾಜ್ಞ ಸಾ ಚತುರ್ಯೇನ ವಿದ್ಯತೆ. ಪ್ರಕಾರಾಂತರೇಣ ವಿಶ್ವಾದೇಹ ಸಾಧರ್ಮ ವಿಧರ್ಯಮ್ಯಾಹ ಸ್ವಪ್ನ ನಿದ್ರೆ. ಇನ್ನೂ ಕೆಲವು ವ್ಯತ್ಯಾಸವನ್ನು ಹೇಳ್ತಾರೆ. ಇದು ರೂಪ ವ್ಯತ್ಯಾಸ ಎಂಬುದು ಹೆಸರಿಗೆ, ನಿಜವಾಗಲೂ ವ್ಯವಸ್ಥೆಯಲ್ಲಿರೋ ವ್ಯತ್ಯಾಸ ಎಂಬುದು ಮೇನ್. ಸ್ವಪ್ನ ನಿದ್ರಾಯುತೌ ಆದ್ಯೌ ಪ್ರಾಜ್ಞಸ್ತು ಅಸ್ವಪ್ನ ನಿದ್ರಯ ನ ನಿದ್ರಾಂ ನೈವ ಚ ಸ್ವಪ್ನಂ ತುರ್ಯೇ ಪಶ್ಯಂತಿ ನಿಶ್ಚಿತಾಃ. ಸ್ವಪ್ನ ನಿದ್ರಾಯುತೌ ಪ್ರಾಜ್ಞ ತು ಅನ್ಯ ಪ್ರಾಜ್ಞ ತು ಅಸ್ವಪ್ನ ನಿದ್ರಯ. ಸ್ವಪ್ನ ನಿದ್ರಾ ಎರಡು ಇರತಕ್ಕಂಥದ್ದು ಒಂದು ರೂಪ, ಬರೀ ನಿದ್ರೆ ಇರತಕ್ಕ ಒಂದು ರೂಪ, ಎರಡು ಇಲ್ಲದೆ ಇರತಕ್ಕಂಥದ್ದೆಲ್ಲಿ ಅಲ್ಲಿ ವಿಶ್ವರೂಪ ಜಾಗ್ರತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತ ಅವಸ್ಥೆ ಮತ್ತು ಎರಡವಸ್ಥೆ ಇದೆ ಈಗ. ಅದಕ್ಕೆ ವಿಶ್ವತೈಜಸ ಪ್ರಾಜ್ಞ ರೂಪಗಳಿಗೆ ಏನಿದೆಯೋ ತುರ್ಯ ರೂಪಕ್ಕೆ ಆತಕ್ಕಿಲ್ಲ ಅಂದ್ರಲ್ಲಿ ಏನಿಲ್ಲ, ಅಲ್ಲಿ ಸ್ವಪ್ನಾವಸ್ಥೆನೂ ಅಲ್ಲ, ನಿದ್ರಾವಸ್ಥೆನೂ ಅಲ್ಲ. ಆದ್ದರಿಂದಾಗಿನೇ ಅದು ವಿಶೇಷವಾದ ಅವಸ್ಥೆ, ಅದು ಜಾಗ್ರತ ಅವಸ್ಥೆ ಅನುಭವಕ್ಕೆ ಸಿದ್ಧ. ಸ್ವಪ್ನಾವಸ್ಥೆ ಸ್ವಲ್ಪ ಬೆಟರು, ಸುಷುಪ್ತ ಅವಸ್ಥೆ ಅನುಭವಕ್ಕೆ ಬರೋದೇ, ಅದರಲ್ಲಿ ಅಜ್ಞಾನ ಪೂರ್ತಿ ಇದೆ. ಆಮೇಲೆ ಇಲ್ಲಿ ಬಂದರೆ ಮೋಕ್ಷದಲ್ಲಿ ಏನಾಗುತ್ತೆ? ಈಗ ಆಪೋಸಿಟ್, ಜ್ಞಾನ ಪೂರ್ತಿ ಇದ್ದ ಅವನಿಗೆ ಅದಿಲ್ಲ. ಅದಕ್ಕೆ ಸೂರ್ಯೇ ಪಶ್ಯಂತಿ ನಿಶ್ಚಿತಾಃ ಉಪಲಕ್ಷಣ ಜಾಗ್ರತ್ ಸ್ವಪ್ನ ಭ್ರಮಾಭ್ಯಾಂ ತದ್ಧೇತು ನಿದ್ರಾಶಬ್ದಿತ ಅವಿದ್ಯೆಯ ನಿದ್ರಾಶಬ್ದಿತ ಅವಿದ್ಯೆಯ ಚ ಯುತೌ ಬದ್ಧೌ ತದುಭಯ ಬಂಧ ನಿಯಾಮಕೌ ಆದ್ಯೌ ವಿಶ್ವತೈಜಸೌ. ವಿಶ್ವತೈಜಸ ಆದ್ಯೌ, ಪ್ರಾಜ್ಞ ಮೂರನೇದು, ತುರ್ಯ ನಾಲ್ಕನೇದು, ಸ್ವಪ್ನ ನಿದ್ರಾಯುತೌ ಮೊದಲನೇದು. ಎರಡು ವಿಶ್ವತೈಜಸ, ಪ್ರಾಜ್ಞ ಅಂಬೋದು ನಿದ್ರಾ, ಇದು ಅಂಬೋದು ತುರ್ಯ. ಪ್ರಾಜ್ಞಸ್ತು ಅಸ್ವಪ್ನ ನಿದ್ರಯ ದ್ವಿವಿಧ ಭ್ರಮನ್ ವಿನಾಕೃತ ಭ್ರಮ ವಿನಾಕೃತ ಕೇವಲ ಅವಿದ್ಯೆಯ ಯುಕ್ತ ತನ್ಮಾತ್ರ ಬಂಧ ಸ್ವಾಮಿ ಇತ್ಯರ್ಥ. ದ್ವಿವಿಧ ಭ್ರಮ ವಿನಾಕೃತ ಕೇವಲ ವಿದ್ಯೆಯ ಯುಕ್ತ ತನ್ಮಾತ್ರ ಬಂಧ ಸ್ವಾಮಿ ಇತ್ಯರ್ಥ. ಯಾವ ಎಷ್ಟೆಷ್ಟು ಬಂಧ ಇದೆಯೋ ಜೀವನಿಗೆ ಆಯಾ ರೂಪ ಅಷ್ಟು ನಿಯಮನ ಮಾಡುತ್ತೆ. ಬದ್ಧ ಬದ್ಧ ಅಂಬೋದಕ್ಕೆ ಜೀವಬದ್ಧ ಪರಮಾತ್ಮ ಬಂಧ ಸ್ವಾಮಿ. ನಿಶ್ಚಿತ ಸಮ್ಯಕ್ ನಿಶ್ಚಯವಂತಹ, ಇದು ಜ್ಞಾನಿಗಳ ನಿಶ್ಚಿತವಾದ ವಿಚಾರ. ನಾನಿದ್ರಾಂ ನಿದ್ದಾಕೃತ ಬಂಧ ಸ್ವಾಮಿತ್ವಂ ಸ್ವಪ್ನಂ ವಿವಿಧ ಭ್ರಮಹೇತುತ್ವಂ ನೈವ ತುರ್ಯೇ ರೂಪೇ ಪಶ್ಯಂತಿ ಜಾನಂತಿ ಇತ್ಯರ್ಥ. ತುರ್ಯ ರೂಪ ಈ ವ್ಯವಸ್ಥೆ ಸಾಮಾನ್ಯ ಜ್ಞಾನಾನಂದ ಲಕ್ಷ ಪೂರ್ಣತ್ವ ಅಂಬೋದು ಎಲ್ಲದಕ್ಕೂ ಕಾಮನ್, ಆದರೆ ನಿಯಾಮಕತ್ವ ಅಂಬೋದು ಮಾತ್ರ ಬೇರೆ ಆಗುತ್ತೆ, ಅದು ಭೇದ ಅಲ್ಲ ವಿಶೇಷ ಮಾತ್ರ. ಏವಂ ವಿಧ ತುರಿಯ ರೂಪಸ್ಯ ದರ್ಶನ ಪ್ರಾಪ್ತಿ ಕದಾ ಭವೇತಾಮಿತ್ಯತಃ ಅನ್ಯಥಾ ಇತಿ. ಈ ತುರಿಯ ರೂಪಕ್ಕೆ ದರ್ಶನ ರೂಪನ ಕಾಣೋದು ಯಾವಾಗ, ನಾವು ಹೊಂದೋದು ಯಾವಾಗ, ದರ್ಶನ ದರ್ಶನಂಚ ಪ್ರಾಪ್ತಿಶ್ಚ ದರ್ಶನ ಪ್ರಾಪ್ತಿ. ದರ್ಶನ ಯಾವಾಗ, ಪ್ರಾಪ್ತಿ ಯಾವಾಗ ಅಂತ ಕೇಳಿ, ಅನ್ನ ಊಟ ಕೂತು ಅನ್ನ ಬಂದು ದರ್ಶನ ಆಯಿತು, ಆಮೇಲೆ ಏನು ಪ್ರಾಪ್ತಿ, ದರ್ಶನ ಬೇರೆ ಪ್ರಾಪ್ತಿ ಬೇರೆ. ಅದಕ್ಕೆ ಈ ತುರಿಯ ರೂಪವನ್ನು ನೋಡೋದು ಯಾವಾಗ, ಅದನ್ನು ಪಡೆಯೋದು ಯಾವಾಗ ಅಂದರೆ, ಅನ್ಯಥಾ ಗೃಹತ ಸ್ವಪ್ನೋ ನಿದ್ರಾತ ತ್ವಮಜಾನತಃ ವಿಪರ್ಯಾಸೇ ತಯೋಕ್ಷೀಣೆ ತುರಿಯಂ ಪದಮಶ್ನುತೆ. ಮೂರು ಅವಸ್ಥೆನೂ ಹೋಯಿತು ಅಂದರೆ ಯಾವ ಅವಸ್ಥೆ ಬರುತ್ತಾಗ, ತುರಿಯಾವಸ್ಥೆ ಬರುತ್ತೆ, ಮೋಕ್ಷಾವಸ್ಥೆ ಬರುತ್ತೆ. ಅನ್ಯಥಾ ಗೃಹತಃ ದೇಹಗೇಹಾದೌ ಭಗವದ್ ಅಧೀನೆ ಸ್ವಾಧೀನತಾಂ ಜಾನತಃ ಸ್ವಪ್ನೋಭವತಿ. ದೇಹಗೇಹಾದೌ ಭಗವದ್ ಅಧೀನೆ ಸ್ವಾಧೀನತಾಂ ಜಾನತಃ ಸ್ವಪ್ನೋಭವತಿ. ಸ್ವಪ್ನಪದೇನ ಮಿಥ್ಯಾಜ್ಞಾನ ರೂಪ ಭ್ರಮ ಪರಂಪರಾಗ್ರಹ. ಸ್ವಪ್ನದಲ್ಲಿ ಭ್ರಮೆ ಇದೆ, ಇವನು ಸ್ವಾತಂತ್ರ್ಯಾದಿಗಳ ದೇಹಗೇಹಾದಿಗಳಲ್ಲಿ ನಿಜವಾಗಲೂ ಭಗವದ್ ಅಧೀನ, ಅವುಗಳಲ್ಲಿ ಸ್ವಾಧೀನತಾ ಅಂತಕ್ಕಂಥ ಭ್ರಮೆ ಬರುತ್ತೆ. ಜಾಗ್ರತ ಅವಸ್ಥೆಯಲ್ಲಿ ಜಾಸ್ತಿ ಇದೆ, ಸ್ವಪ್ನಾವಸ್ಥೆಯಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ, ನಿದ್ರಾವಸ್ಥೆಯಲ್ಲಿ ಇರೋದಿಲ್ಲ. ತತ್ವಂ ಭಗವತಃ ಸ್ವಾತಂತ್ರ್ಯಾದಿ ರೂಪಂ ತತ್ವಂ ಅಜಾನತೋ ನಿದ್ರಾ ಮೂಲಾವಿದ್ಯಾ ಬಂಧೋ ಭವತಿ. ಆ ಇಲ್ಲದೆ ಹೋದರೂ ಕೂಡ ಕಾಜ್ ಇದೆ, ಕೆಮ್ಮು ನಿಂತಿದ್ರು ಒಳಗೆ ಕಾರಣ ಇರಾಗಿ ಉಳ್ಕೊಂಡಿದ್ರು ನಿದ್ರಾವಸ್ಥೆಯಲ್ಲಿ, ಅದು ಕಾಣದ ಸ್ವಾತಂತ್ರ್ಯ ಭ್ರಮೆ ಹೋಗಿದ್ರು ಕೂಡ ಏನಿದೆ ಕಾರಣ ಮಾತ್ರ ಇನ್ನೂ ಹೋಗಿಲ್ಲ, ಆದರೆ ಇಲ್ಲಿ ಕಾರಣನೇ ಹೋಗಿಬಿಡುತ್ತೆ. ಸುಷುಪ್ತಿಯಲ್ಲಿ ಏನಾಗುತ್ತೆ ಅಂದರೆ ಮುಕ್ತಿಯಾವಸ್ಥೆಯಲ್ಲಿ ಏನಾಗುತ್ತೆ, ಕಾರಣನೇ ಇರೋದಿಲ್ಲ. ಭವತಿ ಮೂಲ ಅವಿದ್ಯಾಬಂಧ ಭವತಿ ತಯೋಹೋ ನಿದ್ರಾಭ್ರಮಯೋಹೋ ವಿಪರ್ಯಾಸ ಆವರ್ತನೆ ಕ್ಷೀಣೆ ಸತಿ ತುರಿಯಂ ಪದಂ ಚತುರ್ಥ ರೂಪಂ ಅಶ್ನುತೇ. ತಯೋಹೋ ನಿದ್ರಾಭ್ರಮಯೋಹೋ ವಿಪರ್ಯಾಸ ಆವರ್ತನೆ ಕ್ಷೀಣೆ, ಅದು ಪೂರ್ತಿ ಕ್ಷಯಿಸಿಬಿಡ್ತು. ಆಗ ತುರಿಯಂ ಪದಂ ಚತುರ್ಥ ರೂಪಂ ಅಶ್ನುತೆ ಸಾಕ್ಷಾತ್ಕಾರದ್ವಾರ ಪ್ರಾಪ್ನೋತಿ ಇತ್ಯರ್ಥ. ಆಗ ತುರಿಯ ದರ್ಶನವೂ ಆಯಿತು, ಮತ್ತೇನಾಯಿತು, ಪ್ರಾಪ್ತಿನೂ ಆಯಿತು, ಎರಡೂ ಆಗ್ತಕ್ಕಂಥ ಅವಸ್ಥೆ ಅದು. ನಿದ್ರಾಭ್ರಮಯೋ ಆವರ್ತನ ಕ್ಷಯ, ಇದೊಂದು ಸ್ವಪ್ನ ಸಮಾಧಿ ಅವಸ್ಥೆ ಇದೆ, ಅದೊಂದು ಎಲ್ಲದಕ್ಕೂ ಭಿನ್ನ. ಮತ್ತೆ ಅದೇನಲ್ಲ, ಎಚ್ಚರ ಅಲ್ಲ, ಈ ರೀತಿಯ ಲೋಕದ ಜ್ಞಾನ ಇಲ್ಲ, ಎಚ್ಚರ ಅಲ್ಲ, ಕನಸು ಕಾಣ್ತಾ ಇಲ್ಲ, ಸ್ವಪ್ನ ಅಲ್ಲ, ನಿದ್ರೆ ಬಂದಿಲ್ಲ, ನಿದ್ರಾವಸ್ಥೆನೂ ಅಲ್ಲ, ಮುಕ್ತಿಯಾಗಿಲ್ಲ, ಮುಕ್ತಿಯವಸ್ಥೆನೂ ಅಲ್ಲ. ಬಟ್ ಎಂಥದ್ದು ಅದು, ಜಾಗ್ರತ ಅವಸ್ಥೆಯಲ್ಲೂ ವಿಶೇಷ ಅವಸ್ಥೆ, ಅಷ್ಟು ಪೂರ್ತಿ ಅಲ್ಲ, ವಿಶೇಷ ಅವಸ್ಥೆ. ಅದರಿಂದ ಯಾವುದಕ್ಕೆ ಉಪಯೋಗ ಆಗುತ್ತೆ, ತುರ್ಯ ರೂಪವನ್ನು ನೋಡೋದಕ್ಕೆ ಬಿಂಬರೂಪಕ್ಕೆ ಅನುಕೂಲ ಆಗುತ್ತೆ. ಬಿಂಬರೂಪ ಅನ್ನೋದು ತನಗೆ ಸೇರಿದ್ದು, ತುರ್ಯ ರೂಪ ಮುಕ್ತರಿಗೆಲ್ಲ ನಿಯಾಮಕವಾದದ್ದು ತುರ್ಯ ರೂಪ, ಇಂಡಿವಿಜುವಲ್ ನಿಯಾಮಕವಾದದ್ದು ಬಿಂಬರೂಪ. ಮತ್ತು ಇಂಡಿವಿಜುವಲ್ ನಿಯಾಮಕವಾದರೆ ಬಿಂಬ ಅಂತ ಕರಿಬೇಕು, ಕಾಮನ್ ಆಗಿದ್ದಾಗ ಏನಂತ ಕರಿಬೇಕು, ಅದನ್ನು ತುರ್ಯ ಅಂತ ಕರಿಬೇಕು. ಅದೇ ಎಲ್ಲರಿಗೂ ಸ್ವಪ್ನ ರೂಪ ನೋಡ್ತಾ ಎಲ್ಲರಿಗೂ ತೈಜ ಸ್ವರೂಪನೇ, ಸ್ಪೆಷಲ್ ಬಿಂಬರೂಪ ಯಾವಾಗಲೂ ಇರಲೇಬೇಕು, ಇಲ್ಲಿ ಬಿಟ್ಟು ಕೆಲಸ ಆಗೋದಿಲ್ಲ, ಆದ್ದರಿಂದ ಇರಲೇಬೇಕು. ಚತುರ್ಥ ರೂಪಂ ಅಶ್ನುತೆ ನಿದ್ರಾಭ್ರಮಯೋಹೋ ಆವರ್ತನ ಕ್ಷಮ ಕ್ಷಯ ಕೇನ ಸ್ಯಾತ್. ನಿದ್ರಾಭ್ರಮ ಇವೆರಡೂ ಕೂಡ, ನಿದ್ರೆನೂ ಹೋಗಬೇಕು, ಭ್ರಮೆನೂ ಹೋಗಬೇಕು. ಅವು ಯಾವಾಗತ್ತೆ, ನಿದ್ರಾ ಅಂಬೋದು ಸುಷುಪ್ತಿ, ಭ್ರಮ ಅಂಬೋದು ಎರಡಕ್ಕೂ ಅನ್ವಯ, ಜಾಗ್ರತ ಅವಸ್ಥೆ ಮತ್ತು ಈ ಒಂದು ಸ್ವಪ್ನಾವಸ್ಥೆಗೆ. ಯಶ್ಚ ಕ್ಷಯೇಣ ಭಗವದ್ ಅಪರೋಕ್ಷಧೀ ಇತ್ಯತೋ ಭಗವತ್ ಪ್ರಸಾದೇನೈವ ಇತ್ಯಾಹ ಅನಾದಿ. ಇದು ಯಾವಾಗ ಹೋಗುತ್ತೆ ಅಂತ ಕೇಳಿದ್ರೆ ಅನುಗ್ರಹ ಮಾಡಿದಾಗ ಹೋಗುತ್ತೆ. ಯಥೋ ನಾರಾಯಣ ಪ್ರಸಾದ ಮೃತೆ ನಮೋಕ್ಷ ಜಿಜ್ಞಾಸೋತ್ಥ ಜ್ಞಾನಜಾತ್ ತತ್ಪ್ರಸಾದಾದೇವ ಮುಚ್ಚತೆ ಯಮೇ ವೇಷವೃಣುತೆ ತೇನ ಲಭ್ಯ. ಇದು ಮುಖ್ಯವಾಗಿ ಏನಾಗಬೇಕೀಗ, ದೇವರ ಅನುಗ್ರಹ ಆಗಬೇಕು. ಅನಾದಿ ಮಾಯಯಾ ಸುಪ್ತೋ ಯದಾ ಜೀವ ಪ್ರಬುಧ್ಯತೆ ಅಜಮನಿದ್ರಮ ಸ್ವಪ್ನಂ ಅದ್ವೈತಂ ಬುಧ್ಯತೆ ತದಾ. ಅದ್ವೈತಗಳು ಹೇಳ್ಕೊಂಡ್ಬಿಡ್ತಾರೆ, ಅದ್ವೈತ ಯಾವಾಗ ಅರ್ಥ ಆಗುತ್ತೆ ಗೊತ್ತೇನ್ರಿ ನಿಮಗೆ, ಅವಾಗ ಅರ್ಥ ಆಗುತ್ತೆ ಅದ್ವೈತ. ಈ ನಮ್ಮ ಖಂಡನೆ ಮಾಡ್ತೀರಿ, ಮುಂದೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಯಾ ಅದ್ವೈತ ಅಲ್ಲ ಇದು, ಅದ್ವೈತ ಅಂತ ಹೇಳಿದರೆ ತುರಿಯ ರೂಪ. ಅದು ಯಾವಾಗ ಕಾಣುತ್ತೆ ಅಂದರೆ ಅನಾದಿ ಮಾಯಯಾ ಸುಪ್ತ. ಜೀವನಿಗೇನಿದೆ ಈಗ, ಮಾಯಾ ಅಂದರೆ ಅಜ್ಞಾನ, ಎಂಥ ಜ್ಞಾನ ಇದೆ, ಅನಾದಿ ಕಾಲದ ಅಜ್ಞಾನ ಸೇರ್ಕೊಂಡ್ಬಿಟ್ಟಿದೆ, ಅವ್ರು ಸುಪ್ತನಾಗಿಬಿಟ್ಟಿದ್ದಾನೆ. ಯದಾ ಜೀವ ಪ್ರಬುದ್ಧತೆ ಹೇಳಬೇಕು ಅವ್ರು, ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ, ಆ ನಿದ್ರೆ ಬಿಟ್ಟು ಹೇಳಬೇಕು. ಅಜಂ ಆಗ ಅವನು ಹೊಂತಾನೆ ಯಾವ ರೂಪನ, ಈ ತುರ್ಯ ರೂಪನ ಯಾವುದು ಅಜಂ, ಅದೆಂಥ ರೂಪ ಅಜಂ, ಅನಿದ್ರಂ, ಅಸ್ವಪ್ನಂ, ಅದ್ವೈತಂ, ಬುದ್ಧತೇತದ. ಅಜವಾದ ರೂಪ ಅದು, ನಿದ್ರಾ ಇಲ್ಲದ ರೂಪ, ಅಸ್ವಪ್ನ ರೂಪ, ಅದ್ವೈತ ರೂಪ, ಅದನ್ನು ಹೊಂತಾನೆ. ಅದ್ವೈತ ಅನ್ನೋ ಪದ ಇಲ್ಲೊಂದೇ ಹಿಂದೆ ಬಂದಿದೆ ಈಗಾಗಲೇ, ಅಲ್ಲಿ ಅರ್ಥ ಹೇಳಿಬಿಟ್ಟಿದ್ದಾರೆ. ಸೊ ಭ್ರಮನಿಹಾರಕವಾದ ರೂಪ ದರ್ಶನ ಆಗತ್ತೆ ಅಂತ ಹೇಳಿದ್ರಿಂದ ಈ ಅದ್ವೈತ ಅಲ್ಲೇ ಅಲ್ಲ. ಇವ್ರ ಅದ್ವೈತಗಳು ಭಾರಿ ಮುಖ್ಯವಾದ ಶ್ಲೋಕ ಇದು, ಮತ್ತೆ ಮತ್ತೆ ಹೇಳ್ತಾನೆ ಇರ್ತಾರೆ. ಇನ್ನೂ ನಮ್ಗೆ ಇನ್ನೂ ಅದ್ವೈತ ಬಿಟ್ಟಿಲ್ಲ ಅಂದ್ರೆ ಇನ್ನು ಮಾಯ ಹೋಗಿಲ್ಲ ನಿಮಗೆ ಅಂಥೇಳಿ ಬೈತಾರೆ ಅಷ್ಟೇ. ಯಾವುದಕ್ಕೆ? ಅದೇ ಹೇಳಿದ್ನಲ್ಲ ಈಗ, ಸಿಕ್ಕಾಪಟ್ಟೆ ಜಾಸ್ತಿ ಕೊಡ್ತಾರೆ ಈ ವಾಕ್ಯಗಳಿಗೆಲ್ಲ. ಅನಾದಿ ಮಾಯ ಯಾ ಸುಪ್ತ ಯದಾ ಜೀವ ಪ್ರಬುದ್ಧತೆ ಅಜಂ ಹರಿದ್ರಂ ಅಸ್ವಪ್ನಂ ಅದ್ವೈತಂ ಬುದ್ಧತೆ ತದಾ. ಈ ಮಲಗೋದು ಎರಡು ವಿಧ, ಸಾಮಾನ್ಯ ಸಾಯತ ಮಲಗಿಬಿಡ್ತಾರೆ, ಇದು ನಿದ್ರೆ ಇದು. ಈ ಟ್ಯಾಬ್ಲೆಟ್ಸ್ ತೊಗೊಂಡು ಮಲಗ್ತಾನೆ ಅದೇನದು, ಇನ್ನೂ ಜಾಸ್ತಿ ಆಯಿತು ಅದು, ಗೊತ್ತಾಯ್ತಿಲ್ಲ. ಇದು ಸಹಜವಾಗಿ ಬರೋ ನಿದ್ರೆ ಇದು. ಶ್ರಮವಾದಾಗ ಸ್ವಾಪಂ ಪ್ರಾಪ ಹೆಚ್ಚಿ ಶ್ರಮ ಅಪಹೃತಾಯಿ, ಸರಿ ಹೋಯ್ತು. ಆದರೆ ನಿದ್ದೆ ಬರೋಕ್ಕೋಸ್ಕರ ಮ್ಯಾಟ್ರೆ ತೊಗೊಂಡು ಬರ್ತಾರಲ್ಲ, ಅವಾಗ ಏನಾಗುತ್ತೆ ಅದು ಭಾರಿ ಜಾಸ್ತಿ. ಕ್ಲೋರೋಫಾರ್ಮ್ ಕೊಟ್ಟಾಗ ಇನ್ನೂ ಜಾಸ್ತಿ ಆಯಿತು. ಅನಸ್ತೀಸಿಯಾ ಕ್ಲೋರೋಫಾರ್ಮ್ ಕೊಟ್ಟು ಏನಾಗುತ್ತಾಗ ಇನ್ನೂ ಜಾಸ್ತಿ ಆಗಿಬಿಡ, ವಿಶೇಷವಾಗಿ ಬರತಕ್ಕಂಥದ್ದು. ಅದು ಎಲ್ಲದನ್ನೂ ದಾಟಬೇಕು ಇವರು. ಮಾಯಾ ಶಬ್ದೇನ ಭಗವದ್ ಇಚ್ಛಾ ತದಧಿ ನಾ ವಿದ್ಯಾಚ ಗೃಹ್ಯ ಗೃಹ್ಯತೆ ಅನಾದೀತಿ. ನಿದ್ರೆ ಆದ ತಕ್ಷಣ ಹೇಳ್ತಾನೆ, ಸ್ವಲ್ಪ ಸರಿ ಹೋಗಿಬಿಡ್ತಾರೆ. ಆದರೆ ಅನಸ್ತೀಸಿಯ ಕೊಟ್ಟು ಸ್ವಲ್ಪ ಇನ್ನೂ ಆ ಗುಂಗು ಇದ್ದೇ ಇರ್ತದೆ. ಹಾಗೆ ಅವ್ರಿಗೆ ತಕ್ಷಣ ಹೋಗೋದಿಲ್ಲ ಅದು, ಟ್ಯಾಬ್ಲೆಟ್ಸ್ ತೊಗೊಂಡು ಮಲಿದವನಿಗೆ ಪೂರ್ತಿ ಎಚ್ಚರ ಬರೋದು ಭಾರಿ ಭಾರಿ ಎಫೆಕ್ಟ್ ಹೋಗೋವರೆಗೂ ಇರುತ್ತದೆ. ಬರೀ ಎಚ್ಚರ ಕಾಫಿ ತಿಂಡಿ ಮತ್ತು ಎಚ್ಚರ ಆದರೂ ಕೂಡ ಏನಾಗೋದಿಲ್ಲ ಅವನಿಗೆ, ಓದಷ್ಟು ಬರೀ ಅಷ್ಟು ಅದೆಲ್ಲ ಹೆಸರಾಗೋದಿಲ್ಲ ಅವನಿಗೆ. ಅದು ಬರೋಕ್ಕೆ ತುಂಬ ಜಾಸ್ತಿ ಕ್ಲಿಯರ್ ಆಗಬೇಕು. ಬರೀ ನಿದ್ರೆ ಆಗಲ್ಲ, ಶ್ರಮ ಹೋಗಿರುತ್ತೆ ಫಿಲ್ಮ್. ಇದೊಂದು ರೀತಿ ಶ್ರಮ, ಇನ್ನೊಂದು ರೀತಿ ಫಿಲ್ ಕ್ರಿಯೇಟ್ ಮಾಡಿಬಿಡೋದು. ಹಾಗಾಗಬಾರ್ದು, ರವಿಜನ ಸಿದ್ಧೇ ಇರುತ್ತದು, ಹೋಗೋದಿಲ್ಲ ತಕ್ಷಣ. ಅದಕ್ಕೆ ಅನಾದಿ ಮಾಯೆಯಿಂದ ಕೂಡಿರತಕ್ಕಂಥ ಜೀವ ಇದ್ದಾನಲ್ಲ, ಅಪರೋಕ್ಷ ಜ್ಞಾನ ಬಂದರೆ ಏನಾಗುತ್ತೆ, ಇದು ಹೋಗಿಬಿಡುತ್ತೆ, ನಿಧಾನವಾಗಿ ಪೂರ್ತಿ ಹೋಗುತ್ತೆ. ಅದೇ ಜೀವನ್ಮುಕ್ತಿ ಅವಸ್ಥೆ ಅಂದರೆ ಏನದು, ಪೂರ್ತಿ ಎಫೆಕ್ಟ್ ಒಲೆ ಕಾಯ್ಬೇಕು ಅವನಿಗೆ. ಒಲೆ ಮೇಲಿಂದ ಇಳಿಸ್ಬಿಟ್ಟಿದ್ದಾರೆ, ತಕ್ಷಣ ಬಿಟ್ಟರೆ ಅಷ್ಟೇ ಸುಡ್ತಾ ಇರುತ್ತದೆ. ಎಷ್ಟೊತ್ತು ಬೇಕು ಸ್ವಲ್ಪ ತಾರಲಕ್ಕೆ, ಆಮೇಲೆ ಪೂರ್ತಿ ಆರೋಗ್ಬಿಟ್ಟಿದೆ. ತಕ್ಷಣ ಮುಟ್ಟಾಗಿಲ್ಲ. ಸೊ ಅಪರೋಕ್ಷ ಜ್ಞಾನ ಬಂದರೂ ಕೂಡ ತಕ್ಷಣ ಏನಾಗಿರೋದಿಲ್ಲ, ಇನ್ನೂ ಕೂಡ ಇನ್ನೂ ಪಕ್ವ ಆಗಬೇಕು. ಅದಕ್ಕೆ ಜೀವನ್ಮುಕ್ತಿ ಅವಸ್ಥೆ ಅಂತ. ಪೂರ್ತಿ ಆರಿದ್ಮೇಲೆ ಏನಾಗತ್ತಾಗ ಪೂರ್ತಿ ಕೂಲ್, ಏನು ಪ್ರಸಂಗ ಇಲ್ಲ. ಆ ರೀತಿ ಅದು ಎಷ್ಟೊತ್ತಿರುತ್ತೆ ಈ ಮಧ್ಯೆ, ಅದು ತುಂಬ ಹೊತ್ತಿರೋದಿಲ್ಲ, ಗೊತ್ತಾಯ್ತು. ಸ್ವಲ್ಪ ಹೊತ್ತಿಗೆ ಆರೋಗ್ಯ ಬಿಡೋದು, ರೂಮ್ ಟೆಂಪ್ರೇಚರ್ ಬರಬೇಕಾದ್ರೆ ಸ್ವಲ್ಪ ಹೊತ್ತಿಗೆ ಸಾಕದು. ಅದೇ ಅಪರೋಕ್ಷ ಜ್ಞಾನ ಬಂದಮೇಲೆ ಜೀವನ್ಮುಕ್ತಿ ಅವಸ್ಥೆ ತುಂಬ ದಿವಸ ಇರೋದಿಲ್ಲ, ಎಷ್ಟು ದಿವಸ ಇರುತ್ತದೋ ಸ್ವಲ್ಪ. ಆಮೇಲೆ ಅಲ್ಲಿಗೆ ಹೋಗ್ಬಿಡ್ತಾನು. ಇಲ್ಲ ಪ್ರತಿಕಾಲಮ್ಮನಾದರೆ ಬ್ರಹ್ಮಲೋಕಕ್ಕೆ ಹೋಗ್ತಾನೆ, ಅಪ್ರತಿಕಾಲಮ್ಮನಾದರೆ ವೈಕುಂಠ ಅಮುಕ್ತ ಸ್ಥಾನಕ್ಕೆ ಹೋಗ್ಬಿಡ್ತಾನೆ ಅಷ್ಟೇ. ಅಲ್ಲಿವರೆಗೂ ಇಲ್ಲಿ ಇರಬೇಕು. ಗುಣಾದೀತಿ ತಂತ್ರ ಮಾಯಾಶಬ್ದೇನ ಭಗವದ್ ಇಚ್ಛಾ ತದಧೀನ ವಿದ್ಯಾ ಚ ಗೃಹ್ಯತೆ ಅನಾದೀತಿ ತಂತ್ರಂ. ಅನಾದಿ ಪದ ತಂತ್ರ ಅಂದ್ರೆ ಏನು, ಎರಡು ಕ್ಷೇತ್ರ ಅನ್ವಯ ಮಾಡ್ಕೋಬೇಕು ಅದನ್ನು. ಹೇಗೆ? ಅನಾದೇಹೇ ವಿಷ್ಣೋ ಅನಾದಿ ಮಾಯೆಯಾ ಸುಪ್ತ, ಅದು ಎರಡು ಸೇರಿಸ್ಕೋಬೇಕು. ಅದಕ್ಕೆ ತಂತ್ರ ಅಂತ ಹೆಸರು. ಅದಕ್ಕೆ ಅನಾದೇಹೇ ವಿಷ್ಣೋ ಅನಾದಿ ಮಾಯೆಯಾ ಸುಪ್ತ ಸ್ವಾಪಿತ ಸಂಸಾರೇ ನಿವೇಶಿತ ಜೀವ. ಅನಾದಿಯಾದ ಮಹಾವಿಷ್ಣುವಿನಿಂದ, ಅನಾದಿ ಕಾಲದ ಅಜ್ಞಾನದ ನಿವೃತ್ತದಿಂದಾಗಿ ಸಂಸಾರದಲ್ಲಿ ಬಿದ್ದಿರತಕ್ಕಂಥ ಜೀವ, ಯದಾ ಅನಾದಿಮಾಯೆಯ ಭಗವದಿಚ್ಛೆಯ ಭಗವತ್ಪ್ರಸಾದೇನ ಪ್ರಬುದ್ಧತೆ. ಆಗ ಅನಾದಿಮಾಯ ಅಂಬುದು ಎರಡು ರೀತಿ ಮಾಡ್ಕೊಂಬಿಟ್ರು. ಮಲಗಿರೋದಕ್ಕೆ ಕಾರಣ ಅನಾದಿ ನಿದ್ರೆ, ಹೋಗೋದಕ್ಕೆ ಕಾರಣ ಅನಾದಿಮಾಯ ಭಗವದಿಚ್ಛ. ಭಗವದಿಚ್ಛೆಯಿಂದ ಮಲಗಿರೋ ಜೀವ ಭಗವದಿಚ್ಛೆಯಿಂದನೇ ಹೇಳಬೇಕೆ ಹೊರತು ಬೇರೆ ದಾರಿ ಇಲ್ಲ. ಭಗವಾನೇವ ಸ್ವತಂತ್ರೋ ಅನ್ಯತ್ ಸರ್ವಂ ತದಧೀನ ಇತ್ಯಾದಿ ತತ್ವಜ್ಞಾನವಾನ್ ಭವತಿ. ಭಗವಾನ ಭಗವಂತ ಅನುಗ್ರಹದಿಂದ ಅವನೊಬ್ಬನೇ ಸ್ವತಂತ್ರ, ಅನ್ಯತ್ ಸರ್ವಂ ತದಧೀನಂ ಇತ್ಯಾದಿ ತತ್ವಜ್ಞಾನವಾನ್ ಭವತಿ. ಇತ್ಯಾದಿ ತತ್ವಜ್ಞಾನ ಹೊಂದಿದವನಾಗಿಬಿಡ್ತಾನೆ. ತಥಾ ಅಜಂ ಜನನಾದಿ ದೋಷರಹಿತಂ ಅನಿದ್ರಂ ಅಸ್ವಪ್ನಂ ವಿಶ್ವಾದಿ ರೂಪತ್ರಯ ವ್ಯಾಪಾರ ಅಪ್ರವರ್ತಕಂ ಅದ್ವೈತಂ ಮಿಥ್ಯಾಜ್ಞಾನ ನಿವರ್ತಕಂ ಉಪಲಕ್ಷಣಂ ಸರ್ವಾನಿಷ್ಠ ನಿವರ್ತಕಂ ಭಗವಂತಂ ಬುಧ್ಯತೆ ಸಾಕ್ಷಾತ್ಕರೋತಿ ಇತ್ಯರ್ಥಃ. ಆಗ ಅವನು ದೇವ್ರದ ಅಪರೋಕ್ಷ ಜ್ಞಾನ ಆಗಿಬಿಟ್ಟು ಮುಂದೆ ಮುಕ್ತಿಗೆ ಹೋಗ್ತಾನೆ. ಇದಿಷ್ಟು ಕೂಡ ನಾಲ್ಕು ರೂಪದ ಬಗ್ಗೆ ಹೇಳಿದಂತೆ ಆಯಿತು. ಈಗ ಮತ್ತೆ ಕೆಲವು ವಿಷಯಗಳು. ನಾನು ದೇಹಗೇಹಾದವು ಸ್ವಸ್ವಾಮಿ ಸಂಬಂಧಾದಿ ರೂಪ ಬಂಧಸ್ಯ ಜೀವಸ್ವರೂಪಸ್ಯೇವ ಸ್ವಾಭಾವಿಕತ್ವೇನ ನಿವೃತ್ತಯೋಗಾತ್ ವಿಪರ್ಯಾಸೆ ತಯೋ ಕ್ಷೀಣೆ ಇತ್ಯುಕ್ತಿ ಆಚಾರ್ಯ ಮಾತದು ಕಥಮಿತ್ಯತೋ ನಾ ಅಯಂ ಸ್ವಾಭಾವಿಕ ಇತ್ಯಾಹ ಪ್ರಪಂಚ ಇತಿ. ನಾನು ದೇಹಗೇಹಾದವು ಸ್ವಸ್ವಾಮಿ ಸಂಬಂಧ ಸ್ವಸ್ವಾಮಿ ಸಂಬಂಧಾದಿ ರೂಪ ಬಂಧಸ್ಯ ಜೀವಸ್ವರೂಪಶ್ಚ ಇವ ಸ್ವಾಭಾವಿಕತ್ವೇನ ನಿವೃತ್ತ ಯೋಗ. ಅಲ್ಲಿ ಒಂದು ಪ್ರಶ್ನೆ, ಈ ಸ್ವಾಭಾವಿಕವಾದ್ದು ಹೋಗೋದಿಲ್ಲ ಅಂತಂದು ನಿಯಮ ಇದೆ. ಯಾವುದು ಸ್ವಾಭಾವಿಕನ ಅದು ಹೋಗೋದಿಲ್ಲ. ಉದಾಹರಣೆಗೆ ಹಾಲಿ ಬಿಳಿ ಬಣ್ಣ ಇದೆ, ಎಷ್ಟೇನು ಮಾಡಿದ್ರೆ ಏನಾಗೋದಿಲ್ಲ, ಹೋಗೋದಿಲ್ಲ ಅದು. ಹಾಗಿದ್ದರೆ ಜೀವನಿಗೆ ಅನಾದಿಮಾಯ ಅಂಬುದು ಸ್ವಭಾವ ಹೌದಲ್ವೋ? ಸ್ವಭಾವ ಅಂತ ಹೇಳಿದರೆ ಹೋಗೋದಿಲ್ಲ, ಗೊತ್ತಾನೆ. ಹೊರಗಿಂದು ಅಂದರೆ ಏನು ಭಾಳ ದೇಹದ ದೊಡ್ಡ ಗ್ರೇಟ್ನೆಸ್ ಏನಲ್ಲ ತ್ಯಾಕನ್ನಬಾರದು ಅಂತ ಪ್ರಶ್ನೆ ಈಗ ಉತ್ತರ ಕೊಡಬೇಕೀಗ. ದೇಹ ಗೇಹಾದೌ ಸ್ವಸ್ವಾಮಿ ಸಂಬಂಧಾದಿ ರೂಪ ಬಂಧಸ್ಯ ಜೀವಸ್ವರೂಪಶೈವ ಸ್ವಾಭಾವಿಕತ್ವೇನ. ಬಂಧ ಸ್ವಾಭಾವಿಕ ಅಂದಮೇಲೆ ಗೊತ್ತಾಯ್ತಾ, ಅದು ಹೋಗುತ್ತೆ ಅಂತ ಹೇಳಲೇಬಾರದು, ಹೋಗೋದಿಲ್ಲ. ಅದಕ್ಕೆ ಅದ್ವೈತ ಏನು ಮಾಡಿಬಿಟ್ರು, ಬಂಧ ಸ್ವಾಭಾವಿಕ ಅಂದಮೇಲೆ ಹೋಗೋದಿಲ್ಲ ಗೊತ್ತಾಯ್ತು. ಆದರೆ ಸ್ವಾಭಾವಿಕ ಅಲ್ಲ ಅದು, ಸುಳ್ಳು ಸುಳ್ಳು ಅಂತ ಹೇಳಿಬಿಟ್ರು. ಕೊನೆಗೆ ಸಂಸಾರ ಅಂಬೋದೇನು ಸುಳ್ಳು ಅಂತ ಹೇಳ್ತಾರೆ, ಸರಿಯಲ್ಲ. ಇತ್ಯುಕ್ತೇ ಹೇ ಬಂಧ ಮಿಥ್ಯಾತ್ವಂ ನೈವ ಮುಕ್ತಿರಪೇಕ್ಷತೆ ಅನ್ವಾಖ್ಯ ಅಂತ ಹೇಳ್ತಾರೆ ಅವ್ರ ವಾದ. ಇಷ್ಟೇ ತಾತ್ಪರ್ಯ. ಒಂದು ವಸ್ತು ಸ್ವಾಭಾವಿಕವಾದರೆ ಹೋಗೋದಿಲ್ಲ ಅಂತ ಗೊತ್ತಾಯ್ತಾ, ಈ ಸಂಸಾರ ಹೋಗುತ್ತೆ ಅಂತ ಹೇಳ್ತಾರೆ. ಅಂದಮೇಲೆ ಏನರ್ಥ, ಸ್ವಾಭಾವಿಕ ಅಲ್ಲ ಅಂತ ಅರ್ಥ. ಸ್ವಾಭಾವಿಕ ಅಲ್ಲ ಅಂದರೆ ಅರ್ಥ ಸುಳ್ಳು ಅಂತ ಅರ್ಥ. ಈ ರೀತಿ ಅರ್ಥ ಮಾಡ್ಕೊಂಡು ಜಗತ್ ಮಿಥ್ಯಾತ್ವ ಸಮರ್ಥನೆ ಉಪಯೋಗಿಸ್ತಾರೆ ಅವರು. ಅದು ಉತ್ತರ ಕೊಡೋ ವಾಕ್ಯ ಅದೆಲ್ಲ ಅದೆಲ್ಲ ಇಲ್ಲ. ಈಗ ಇಲ್ಲೇ ಇಲ್ಲಲ್ಲ, ಇದ್ರತಾರೆ ಭಂಗ ಆಗೋದು. ಯಾವುದು ಇಲ್ಲೇ ಭ್ರಮೆ ಅಷ್ಟೇ, ಎಲ್ಲ ಕೂಡ ಭ್ರಮೆ. ಅದರಿಂದ ಹೋಗ್ಬಿಡುತ್ತೆ. ಜೀವ ಸ್ವರೂಪ ಸೇವ ಸ್ವಾಭಾವಿಕತ್ವೇ ನಿವೃತ್ತ ಯೋಗಾತ್ ವಿಪರ್ಯಾಸೆ ತಯೋ ಕ್ಷೀಣೆ ಇತ್ಯುಕ್ತಿ ಕಥಂ. ಅವೆರಡು ಕ್ಷೀಣವಾಗುತ್ತೆ ಏನರ್ಥ ಇದೆ, ಹಿಂದೆ ಹೇಳಿದ್ರಲ್ಲ ಹೇಗೆ ಸಾಧ್ಯ. ವಿಪರ್ಯಾಸೆ ತಯೋ ಕ್ಷೀಣೆ ತುರಿಯಂ ಪದಮಶ್ಚುತಿವ ಸರಿಯಾಗಲಿಲ್ಲ ಅಂತ ಪ್ರಶ್ನೆ. ನಾಯಂ ಸ್ವಾಭಾವಿಕ ಇತ್ಯಾ ಪ್ರಪಂಚ ಈಗ ಹೇಳ್ತಾರೆ. ಹೌದು, ಅನಾದಿ ಆದರೂ ಕೂಡ ಏನಲ್ಲ ಅದು, ಸ್ವಾಭಾವಿಕ ಅಲ್ಲ. ಅನಾದಿ ಬೇರೆ ಸ್ವಾಭಾವಿಕ ಬೇರೆ. ಅನಾದಿನೂ ಸ್ವಾಭಾವಿಕನೂ ಆಗಿರ್ಬೋದು, ಅರ್ಥ ಆಯ್ತಾ. ಅನಾದಿನೂ ಸ್ವಾಭಾವಿಕನಾಗಿರ್ಬೋದು, ಅನಾದಿ ಅಸ್ವಾಭಾವಿಕನೂ ಇರ್ಬೋದು. ಇದು ಬಹಳ ಸೂಕ್ಷ್ಮ ವಿಚಾರ ಇದೆ, ಅರ್ಥ ಆಯ್ತಾ. ಉದಾಹರಣೆಗೆ ಈಗ ಅಕ್ಕಿ ಇದಿದೆ, ಹೊಟ್ಟಿದೆ, ಅಕ್ಕಿ ಮೇಲೆ ಹೊಟ್ಟಿದೆ, ಅದು ಅಕ್ಕಿ ಬಿಳಿ ಬಣ್ಣ ಇದೆ. ಅಕ್ಕಿ ಬಿಳಿ ಬಣ್ಣ ಸ್ವಭಾವ, ಏನು ಮಾಡಿದ್ರೆ ಹೋಗೋದಿಲ್ಲ. ಆದರೆ ಅಕ್ಕಿ ಮೇಲೆ ಭತ್ತ ಇದ್ದ ಕಾಲಕ್ಕೆ ಏನಾಗಿದೆ ಅದಕ್ಕೀಗ, ಅದೇ ಕಂಡ ಕಾಣುತ್ತೆ ನಮಗೆ. ಆ್ಯಕ್ಚುಲಿ ಅದೇ ಕಂಡ ಕಾಣುತ್ತೆ ಹೊರತು ಅದೇ ಸ್ವರೂಪ ಆಗಿಲ್ಲ. ಅದು ಸ್ವರೂಪ ಆಗಿದ್ದರೆ ಮುಂದೆ ಏನಾಗ್ತಿರಲಿಲ್ಲ, ಸಪ್ರೇಟ್ ಮಾಡೋಕ್ಕೆ ಬರ್ತಿರಲಿಲ್ಲ. ಉದಾಹರಣೆ ಹಾಲಿನ ಬಣ್ಣ ಎಂದೂ ಸಪ್ರೇಟ್ ಮಾಡೋಕ್ಕೆ ಬರೋದಿಲ್ಲ, ಯಾತಕ್ಕದು ಅನಾದಿಯಿಂದ ಸ್ವರೂಪ ಅದು. ಆದರೆ ಇದು ಅನಾದಿಯಾಗಿದ್ದರೂ ಸ್ವರೂಪ ಅಲ್ಲ, ಅದಕ್ಕೇನಾಗುತ್ತೆ ಹೋಗುತ್ತೆ ಅಂತ ಅರ್ಥ. ಈ ಭಾಗ ಬಿಟ್ಬಿಟ್ಟಿದ್ರು ಅವರು. ಅನಾದಿಯಲ್ಲಿ ಎರಡು ವಿಧ ಇದೆ, ಸ್ವಾಭಾವಿಕ ಅಲ್ಲದೇ ಇದ್ದು ಅನಾದಿಯಾಗಿರಬಹುದು, ಸ್ವಾಭಾವಿಕ ಆಗಿದ್ದು ಅನಾದಿಯಾಗಿರಬಹುದು. ಜೀವನಿಗೆ ಜ್ಞಾನಾನಂದಾದಿಗಳು ಅವೇನವು, ಸ್ವಾಭಾವಿಕವಾದ ಅದು. ಪರಮಾನಂದ ಓಜಶ್ಚ ಸಹೋ ಜ್ಞಾನ ಮನಾಕುಲಂ ಸ್ವರೂಪಾಣ್ಣೇವ ಜೀವಸ್ಯ ವೆಜ್ಜಂತೆ ಪರಮಾದ್ವಿಭೋ. ಅಕ್ಕಿಗೆ ಬಿಡಿ ಬಣ್ಣ ಇದ್ದರೆ ಹಾಗೆ ಹೋಗೋದಿಲ್ಲ, ಅದು ಬೇರೆ ಹೊಟ್ಟಿದ್ದಾಗಿದೆ, ಅದು ಜೊತೆಗೆ ಇದೆ. ಆದರೆ ಹೊಟ್ಟಿದ್ದಾಗಿದೆ ಅದು ಮಾತ್ರ ಏನಾಗುತ್ತೆ, ಅದು ಹೋಗುತ್ತೆ. ಇದು ಅರ್ಥ ಮಾಡಿಕೊಂಡು ಈ ಡಿಫರೆನ್ಸನ್ನು ತಿಳ್ಕೊಳ್ಳದೆ ಹೋದವ್ರನ್ನ ಕನ್ಫ್ಯೂಸ್ ಮಾಡ್ಕೊಂಬಿಟ್ರು. ಪ್ರಪಂಚ ಅದನ್ನು ಹೇಳ್ತಾರೆ ಯಾವುದಕ್ಕೆ, ಹೌದು ವ್ಯತ್ಯಾಸ ಇದೆ ಸ್ವಲ್ಪ. ಉದಾಹರಣೆಗೆ ಸಿಂಪಲ್ ಅದು, ಇವತ್ತು ನಾವು ಸ್ಪೆಟ್ಸ್ ಹಾಕೊಂಡು ನೋಡ್ತೀವಿ ಅಂತ ತಿಳ್ಕೊಂಬ ಮೈಕ್ರೋಸಾಫ್ಟ್ ಹಾಕೊಂಡು ನೋಡ್ತೀವಿ, ತೆಗೆದುಬಿಟ್ರಿ ಈಗ ಮೈಕ್ರೋಸಾಫ್ಟ್ ತೆಗೆದ ಮೇಲೆ ಕಾಣಿಸ್ಲಿಲ್ಲ, ಮೈಕ್ರೋಸ್ಕಾದ ಕಾಣಿಸ್ತು ಬ್ಯಾಕ್ಟೀರಿಯಾ, ಆಮೇಲೆ ಕಾಣಿಸ್ಲಿಲ್ಲ. ಸಾರಿ ಯಾವ ಜ್ಞಾನದಿಂದ ಬಂದಾಗ ಆಯ್ತದೆ ಈಗ ಬ್ಯಾಕ್ಟೀರಿಯಾ, ಯಾವುದರಿಂದ ಬಂತು ನಿಮಗೀಗ, ಮೈಕ್ರೋಸ್ಕೋಪಿಂದ. ಆದರೆ ಬಂದಿದ್ದ ಮೈಕ್ರೋಸ್ಕೋಪ್ ಬಂದಿದ್ರು ಕೂಡ ಬಂದಿದ್ದು ಯಾರಿಗೆ, ಅದು ಕಣ್ಣಿಗೆ ಜೀವಕ್ಕೆ ಅಷ್ಟೇ ಹೊರತು ಮೈಕ್ರೋಸ್ಕೋಪಿಗೆ ಜ್ಞಾನ ಬಂತು ಯಾರು ಹೇಳೋದಿಲ್ಲ. ಅದೇ ರೀತಿಯಲ್ಲಿ ಸಾಧನ ವ್ಯವಸ್ಥೆ ಹೇಗೆ ಅಂತ ಕೇಳಿದರೆ, ನಮಗೆ ಮೈಕ್ರೋಸ್ಕೋಪ್ ನಿತ್ಯ ಅಲ್ಲ, ನಿತ್ಯವಾದ್ರೂ ಜ್ಞಾನ ಬರುತ್ತೋ ಇಲ್ಲ ನಮಗೆ, ಅರ್ಥ ಆಯ್ತಾ. ಈಗ ಅದೇ ರೀತಿ ನಮಗೆ ದೇಹ ಅಂಬೋದು ಲಿಂಗದೇಹ ಸ್ವಾಭಾವಿಕ ಅಲ್ಲದೆ ಹೋದರೂ ಕೂಡ ಏನು ಮಾಡೋ ಸಾಮರ್ಥ್ಯ ಇದೆ, ಅದಕ್ಕೆ ಜ್ಞಾನ ಸಾಧನೆಗೆ ಉಪಯೋಗ ಆಗುತ್ತೆ. ಹಾಂ, ಎಲ್ಲ ಏನದು ಪೂರ್ತಿ ಉದಾಹರಣೆ ಹೇಳಿದ್ರೆ, ಕಣ್ಣು ಡಿಫೆಕ್ಟ್ ಇತ್ತು, ಸ್ಪೆಕ್ಸ್ ಹಾಕೊಂಡು ಹೊರಡ್ತಿದ್ದ, ಜ್ಞಾನ ಬರ್ತಿತ್ತು, ಆದರೆ ಆಪರೇಷನ್ ಆಯಿತು ಸರಿ ಹೋಗ್ಬಿಡ್ತು, ಆಮೇಲೆ ಜ್ಞಾನ ಬಂತು. ಸೊ ಜ್ಞಾನ ಬಂದಿದ್ದು ಕಾಮನ್ ಆದರೂ ಕೂಡ ಮೊದಲನೇ ಜ್ಞಾನ ಏನಾಗಿತ್ತದು, ವಿತ್ ಏಡ್ ಬಂದಿತ್ತು ಅದು, ವಿತ್ ಏಡ್. ಇದು ಏಡ್ ಇಲ್ಲ, ನ್ಯಾಚುರಲ್ ಆಗಿ ಬಂತು. ಇದು ಡಿಫರೆಂಟ್ ಭೇದ ಎಂಥ ವೃತ್ತಿಜ್ಞಾನ ಅಂತೀವಿ ಅದಕ್ಕೆ, ವೃತ್ತಿಜ್ಞಾನ. ವೃತ್ತಿಜ್ಞಾನ ಸ್ವರೂಪ ಜ್ಞಾನ ಕರೆ ಕಡೆ ಏನಾಗುತ್ತೆ, ಕೋಯಿನ್ಸೈಡ್ ಆಗುತ್ತೆ. ಕೆಲವು ಕಡೆ ಏನಾಗುತ್ತೆ, ಸಪ್ರೇಟ್ ಆಗುತ್ತೆ. ಕೆಲವು ವೃತ್ತಿಜ್ಞಾನ ಹೋಗ್ಬಿಡುತ್ತೆ ಕೆಲವು ಬೇಕಾಗಿಲ್ಲ. ವೃತ್ತಿಜ್ಞಾನ ಹೇಗೆ ಅಂತ ಕೇಳಿದ್ರೆ, ಬಣ್ಣ ಬಣ್ಣ ಕಾಣೋದು, ಬಿಳಿ ಬಿಳಿ ಕಾಣೋದು, ಎಲ್ಲ ಹೊರಟೋಯ್ತು. ಅದೆಲ್ಲ ಯಾವುದರಿಂದ ಬಂದಿತ್ತು, ಅದು ಸ್ಪೆಕ್ಸಿನ ಡಿಫೆಕ್ಟಿಂದ ಕಾಣಿಸ್ತಿತ್ತು, ಅದು ಹೋದ್ಮೇಲೆ ಹೊರಟೋಯ್ತು, ಗೊತ್ತಾಯ್ತಾ. ಬಟ್ ಯಾವ ವಸ್ತುವಿನ ಜ್ಞಾನ ಹೋಗೋದಿಲ್ಲ, ಅದು ಉಳ್ಕೊಂಡ್ಬಿಡುತ್ತೆ ಹಾಗೆ. ಅದಕ್ಕೆ ಆವೃತ್ತೇಹೇ ಆಮುಕ್ತೇಹೇ ವರ್ಧಮಾನಂ ಮುಕ್ತೌತೋ ನಾಸ್ತೇವ. ಅಲ್ಲಿವರೆಗೂ ಗ್ಲಾಸ್ ಚೇಂಜ್ ಮಾಡ್ತಾ ಮಾಡ್ತಾ ಹೋದ, ಕ್ಲಾರಿಟಿ ಜಾಸ್ತಿ ಆಗ್ತಾ ಆಗ್ತಾ ಹೋಯಿತು. ಕೊನೆಗೆ ಕಣ್ಣೇ ಸರಿ ಹೋಯಿತು, ಆ ಪ್ರಶ್ನೆ ಬರಲೇ ಇಲ್ಲ. 100% ಕ್ಲಾರಿಟಿ, ಅದು ಸ್ವರೂಪ ಜ್ಞಾನದ ಮಹಿಮೆ. ನಾನು ಹೌದು ಅದು ವ್ಯಕ್ತ ಆಗ್ಬೇಕು. ಫಲಮಾನಂದ ಓಜಸ್ಯ ಸಹೋ ಜ್ಞಾನಂ ಅನಾಕುಲಂ ಅಂತ ಹೇಳಿದ್ರಿಂದ ಜ್ಞಾನ ಅಭಿವೃದ್ಧಿಗೆ. ಈಗ ಕುರುಡನಿ ಮೈಕ್ರೋಸ್ಕೋಪ್ ಹಾಕಿ ಏನು ಉಪಯೋಗ ಅದಕ್ಕೆ, ಕುರುಡನಿ ಮೈಕ್ರೋಸ್ಕೋಪ್ ಅದಕ್ಕೆ ಹೆಲ್ಪ್ ಮಾಡೋದಿಲ್ಲ ಅಂದರೆ ಸ್ವರೂಪದಲ್ಲೇ ಜ್ಞಾನ ಇಲ್ಲ ಅವನಿಗೆ, ಅದರಿಂದ ಬರೋದಿಲ್ಲ. ಆದರೆ ಇವ್ರಿಗೆ ಏನಾಗುತ್ತೆ, ಕಣ್ಣಿದ್ದವನಿಗೆ ಹಾಕಿದ್ರೆ ಹೆಲ್ಪ್ ಆಗುತ್ತೆ. ಆ ದೃಷ್ಟಿಯಲ್ಲಿ ಯೋಗ್ಯರಿಗೆ ಜ್ಞಾನ ಬರುತ್ತೆ, ಅಯೋಗ್ಯ ಶಾಸ್ತ್ರಗಳ ಮೈಕ್ರೋಸ್ಕೋಪ್ ಇದ್ದ ಹಾಗೆ. ಅದು ಯಾರು ಉಪಯೋಗ ಅದರಿಂದ, ಯೋಗ್ಯರಿಗೆ. ಅಯೋಗ್ಯರಿಗೆ ಏನು ಉಪಯೋಗ ಇಲ್ಲ, ಶಾಸ್ತ್ರನೇ ಬೈತಾನೆ ಅವನು, ಅವನೇನು ಉಪಯೋಗ ಉಪಯೋಗ ನೋಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅಯೋಗ್ಯರಿಗೆ ಯಾತಕ್ಕೆ ಜ್ಞಾನ ಬರೋದಿಲ್ಲ ಅಂದರೆ, ಸ್ವರೂಪದಲ್ಲೇ ಜ್ಞಾನ ಯೋಗ್ಯತೆ ಇಲ್ಲ ಅವರಿಗೆ. ಅದಕ್ಕೆ ಏನು ಹೇಳಿದ್ರು ಬರೋದು, ಗಲಾಟೆ ಮಾಡ್ತಾರೆ, ಕೂಗಾಡ್ತಾರೆ, ಕಿರಿಚಾಡ್ತಾರೆ ಅಷ್ಟೇ ಹೊರತು ಅವರು ಇನ್ನು ಮನಕೈ ನೋಡ್ಕೋತೀವಿ ಅಂತಾರೆ ಕೊನೆಗೆ ಅಲ್ಲಿಗೆ ಬಂದಾಗ ಅಲ್ಲಿಗೆ ಬರ್ತಾರೆ ಹೊರತು ಅವ್ರು ಇದಕ್ಕೆ ಬರೋದಿಲ್ಲ. ನ ನಿದ್ರಾಂ ನಿದ್ರಾಕೃತ ಬಂಧ ಸ್ವಾಮಿತ್ವಂ ಸ್ವಪ್ನಂ ದ್ವಿಧ ಭ್ರಮಸ್ಸೇವ. ಇಲ್ಲಿ ಹೇಳ್ತಾರೆ ದೇಹಗೇಹಾದೌ ಪ್ರಪಂಚೋ ಇದಿ ವಿದ್ಯೇತ ನಿವರ್ತೇ ತನ ಸಂಶಯ ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ. ದೇಹಗೇಹಾದೌ ಸ್ವಸ್ವಾಮಿ ಸಂಬಂಧಾದಿ ರೂಪೋ ಬಂಧ ಪ್ರಪಂಚ ಸ್ವಾತಂತ್ರ್ಯೇಣ ನಾಸ್ತೇವ. ಭಾರಿ ಇಂಪಾರ್ಟೆಂಟ್, ಸ್ವಾತಂತ್ರ್ಯೇಣ ಜೀವನಿ ಬಂದಿದ್ದಲ್ಲ ಇದು. ಇದು ಪರಾಧೀನ, ದೇವರ ಅಧೀನದಲ್ಲಿದೆ. ವಿದ್ಯೇತ ವಿದ್ಯತೆ ಇತ್ತು ಅಂಗೀಕ್ರಿಯೇತ ತರ್ಹಿ ಅಪಿ ಪರಮಾರ್ಥತಃ ಪರಮಶ್ಚಾಸೋ ಅರ್ಥಶ್ಚ ಪರಮಾರ್ಥ ಉತ್ತಮೋ ಅರ್ಥೋ ಭಗವಾನ್. ಪರಮಾರ್ಥತಃ ನಿವರ್ತತೆ ಅಂತ ಹೇಳಿದ್ರಿಂದ ತಸ್ಮಾತ್ ಪರಮಾರ್ಥತಃ ಪರಮೇಶ್ವರ ಪ್ರಸಾದಾದಿತಿ ಯಾವತ್ತ ನಿವರ್ತತೆ ನಿವರ್ತೇತ ನಿವರ್ತತೆ ಏವ ನ ಸಂಶಯ. ಈ ಮಾಯಾ ಮಾತ್ರಮಿದಂ ದ್ವೈತಂ, ಅನಾದಿ ಕಾಲದ ಬಂಧ, ಭಗವದ್ ಇಚ್ಛೆಯಿಂದ ಉಳ್ಕೊಂಡಿರೋ ಬಂಧ, ಪರಮಾರ್ಥತಃ ದೇವರು ಯಾವಾಗ ಅನುಗ್ರಹ ಮಾಡ್ತಾನೋ ಅವಾಗ ಹೋಗುತ್ತಾದ್ರಿಂದ ಇದು ಸ್ವಾಭಾವಿಕವಾದ ನಿತ್ಯ ಪದಾರ್ಥ ಅಲ್ಲ, ಇದು ಅಸ್ವಾಭಾವಿಕವಾದ ಅನಿತ್ಯ ಪದಾರ್ಥ. ಆದ್ದರಿಂದ ಅನಾದಿಯಾಗಿದ್ದರೂ ಕೂಡ ಅದು ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದರು. ಅನಾದಿತೋ ಅನುವೃತ್ತಸ್ಯ ದೇಹಾದೋ ಸ್ವೀಯತ್ವ ಜ್ಞಾನ ರೂಪ ಭ್ರಮಸ್ಯ ಕಥಂ ನಿವೃತ್ತಿ ರೀತ್ಯತಃ ಮಾಯೇತ್ಯಾದಿನ. ಅದ್ವೈತಂ ಮಹದ್ವಿಹಿ ಯಥಾವತ್ತಯ ಜ್ಞಾತಂ ಬ್ರಹ್ಮಾದಿ ವಸ್ತುಜಾತಂ ಅದ್ವೈತಂ. ದೊಡ್ಡವರಿಂದ ಸರಿಯಾಗಿ ತಿಳಲ್ಪಟ್ಟಕ್ಕಂಥ ಬ್ರಹ್ಮಾದಿ ವಸ್ತುಗಳಿವೆಯಲ್ಲ ಅದ್ವೈತ ಅಂತ ಕರೀತಾರೆ. ಅದು ಯಾವಾಗಲೂ ಇರುತ್ತೆ, ಅದು ಹೋಗೋದಿಲ್ಲ. ಅಗ್ನೇಹಿ ದ್ವೈತಂ ದ್ವಿತೀಯನ ಪ್ರಕಾರೇಣ ಜ್ಞಾತಂ ತದ್ವೈಪರೀತ್ಯೇನ ಜ್ಞಾತಂ ತಚ್ಚ ಮಿಥ್ಯಾಜ್ಞಾನಂ ತೇಷಾಂ ಮಾಯಾ ಮಾತ್ರಂ ಮಾಯೆಯ ಭಗವದಿಚ್ಛೆಯ ಮಾತ್ರಂ ನಿರ್ಮಿತಂ ಜಾತಮಿತ್ಯರ್ಥ. ಅಲ್ಲಿ ಬಂತಲ್ಲ ಮಾಯಾ ಮಾತ್ರಂ ಕಾಸ್ತೇನ ಅನಭಿವ್ಯಕ್ತ ಸ್ವರೂಪತ್ವಾತ್, ಈ ಮಾತದು ಮಾಯಾ ಮಾತ್ರಂ ಅನ್ನೋ ಪದ ಅದೇನಾಗಿದೆ, ಅದು ವಾಸನಾ ನಿಮಿತ್ತವಾದ್ದು, ಭಗವದ್ ಇಚ್ಛಾ ನಿಮಿತ್ತವಾದ್ದರಿಂದ ಭಗವದ್ ಇಚ್ಛೆಯ ಅನುಗ್ರಹ ಯಾವ ಮಾಡಬೇಕು ಅನ್ಕೋತಾನೋ ತಕ್ಷಣ ಹೋಗಿಬಿಡುತ್ತೆ. ತಥಾಚ ತಾದೃಶ ಮಿಥ್ಯಾಜ್ಞಾನಸ್ಯ ಅನಾದಿತೋ ಅನುವೃತ್ತಸ್ಯಾಪಿ ಈಶ್ವರೇಚ್ಛೆಯ ಜಾತತ್ವೇನ ಅಸ್ವಾಭಾವಿಕತ್ವಾತ್ ತತ್ಪ್ರಸಾದೇನ ತನ್ನಿವೃತ್ತಿರ್ಯುಕ್ತ ಇತಿ ಭಾವ. ಆಯಿತಾ, ಅನಾದಿಯಾಗಿದ್ದರೂ ಕೂಡ ಅಸ್ವಾಭಾವಿಕ, ಸ್ವಾಭಾವಿಕ ಅಲ್ಲ ಅದು, ಅಸ್ವಾಭಾವಿಕ. ಆದ್ದರಿಂದ ಏನಾಗುತ್ತದೆ, ಹೋಗಿಬಿಡುತ್ತೆ. ಬಿಡಿ, ನಮಗೆ ನಮ್ಮ ಕೈಲೇ ಹೋಗಿ ಬರುತ್ತೆ ಅಂದರೆ ಅಷ್ಟು ಸುಲಭ ಅಲ್ಲ. ಯಾವ ರೀತಿ ಅದು ಸ್ವಾಭಾವಿಕ ಅಲ್ಲದೆ ಹೋದರೂ ಕೂಡ ಕೆಲವು ಪದಾರ್ಥ ಇರುತ್ತೆ, ಅದು ಕೆಲವಕ್ಕೆ ಮಾತ್ರ ಹೋಗಿ, ಕೆಲವು ಕಾಶಿ ಕೆಲವು ಕಲೆಗಳಿರುತ್ತಲ್ಲ, ಸಾಮಾನ್ಯದಕ್ಕೆ ಹೋಗೋದಿಲ್ಲ, ಅದು ಸಮಯ ಹಾಕಿ ತಕ್ಷಣ ಹೋಗಿಬಿಡುತ್ತೆ. ಅದೇ ರೀತಿಯೇ ಇದು ಸ್ವಾಭಾವಿಕ ಅಲ್ಲದೆ ಹೋಗಿದ್ರು ಕೂಡ ಅದು ಹೋಗೋದ ಇಚ್ಛೆಯಿಂದ ಹೊರತು ಬೇರೆ ಯಾವುದರಿಂದ ಹೋಗೋದಿಲ್ಲ. ಆದ್ದರಿಂದ ಏನು ಬೇಕು ನಮಗೆ, ದೇವರನಗ್ರಹ ಆಗಲೇಬೇಕು. ಮತ್ಪ್ರಸಾದಾತ್ ಪರಾಂ ಶಾಂತಿಂ ಅಚಿರೇಣ ಆಧಿಗಚ್ಚತಿ. ಇದು ಭಾಳ ಇಂಪಾರ್ಟೆಂಟ್, ಅದಕ್ಕೇ ಭಗವಂತ ತೋರಿಸ್ಬಿಟ್ಟಿದ್ದಾನೆ ಲೋಕದೊಳಗೆ. ಒಂದೊಂದಕ್ಕೊಂದೊಂದು ಶುದ್ಧಿ ಆಗಬೇಕು. ಮತ್ತು ತಾಮ್ರ ಪದಾರ್ಥ ಹಿತ್ತಾಳೆ ಪದಾರ್ಥಕ್ಕೆ ಏನಿರಬೇಕು, ಅದಕ್ಕೆ ಹುಳಿನೇ ಆಗಬೇಕು. ಹುಣಸೆಹಣ್ಣು ನಿಂಬೆಹಣ್ಣು ಆಗಬೇಕು, ಹೊರತಿದ್ರೆ ಹೋಗೋದಿಲ್ಲ. ಈ ಬಿಗಿದಕ್ಕೆ ಹುಣಸೆಹಣ್ಣು ನಿಂಬೆಹಣ್ಣು ಹಾಕಿದರೆ ಬೆಳ್ಳಿ ಶುದ್ಧ ಆಗೋದಿಲ್ಲ. ಏನು ಬೇಕು ಅದಕ್ಕೆ, ಬೂದಿಯಿಂದನೇ ತೊಳಿಬೇಕು ಅದಕ್ಕೆ. ಒಂದೊಂದಕ್ಕೆ ನಿಯಮ, ಮಣ್ಣಿನ ಪಾತ್ರೆಗೆ ತೊಳೆಯಲೇಬೇಡಿ, ಬಿಸಾಕ್ಬಿಡಿ ಅಂತ ಹೇಳಿ ಮತ್ತೆ ಉಪಯೋಗಿಸ್ಬೇಡಿ ಅಂತ ಹೇಳ್ತಾರೆ. ಬೆಣ್ಣಿನ ಪಾತ್ರೆ ಶುದ್ಧ ಆಗೋದಿಲ್ಲ, ಆದ್ದರಿಂದ ಒಂದು ಸತಿ ಯೂಸ್ ಮಾಡಿದ್ರೆ ಏನು ಮಾಡಬೇಕು, ಅದನ್ನು ಬಿಸಾಕ್ಬಿಡ್ಬೇಕು. ಕಬ್ಬಿಣ ಪಾತ್ರೆ ತುಕ್ಕಿಡಿಯುತ್ತೆ, ಆದ್ದರಿಂದಾಗಿನೇ ಮಿನಿಮಮ್ ಯೂಸ್ ಮಾಡಿ ಬಿಟ್ಟುಬಿಡ್ಬೇಕಾದ್ರೆ. ಅದರಲ್ಲಿ ವ್ಯತ್ಯಾಸ ಇದೆ, ಅದನ್ನೇ ತೋರಿಸ್ತಾನೆ ಪರಮಾತ್ಮ. ಎಲ್ಲದಕ್ಕೂ ಶುದ್ಧಿಗೆ ಒಂದೇ ಸಾಧನೆ ಹೇಗಲ್ವೋ, ಸೊ ಮೋಕ್ಷಕ್ಕೆ ಕೂಡ ಎಲ್ಲದಕ್ಕೂ ಕಾಮನ್ ಸಾಧನೆ. ಕೆಲವು ಪಾಪಗಳಿಗೆ ಸುಮ್ಮನೆ ಇರುತ್ತೆ, ಕೆಲವು ಪಾಪ ಇರುತ್ತೆ, ಏನೋ ಮುಟ್ಬಾರದು ಮುಟ್ಟಿದ ಕಡಿತ ಹೊರಟೋಯ್ತು. ಆದರೆ ಬೆಂಕಿ ಕಲ್ಲು ಸುಟ್ಕೊಂಡ ಅಷ್ಟು ಬೇಗ ಹೋಗಲ್ಲ, ಅದೇನು ಬೇಕು ಅದಕ್ಕೀಗ, ಕೆಲವು ವಾರಗಳೇ ಬೇಕು, ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಇದು ಹೋಯಿತು, ಗಾಯ ಆಯಿತು, ಸುಟ್ಟು ಗಾಯ ಬೇರೆ, ಗಾಯ ಈ ಗಾಯ ಬೇರೆ, ಆ ತರಿಸ ಗಾಯ ಬೇರೆ, ಡೀಪ್ ಉಂಡುಗಳು ಬೇರೆ. ಉಂಡುಗಳು ಎಷ್ಟು ವೆರೈಟಿ ಇದೆ, ಎಲ್ಲದಕ್ಕೆ ಒಂದೇ ಔಷಧಿ ಅಲ್ಲ. ಅದೇ ರೀತಿಯೇ ಸಂಸಾರಕ್ಕೆ ಅತಿ ಮುಖ್ಯವಾದ ಔಷಧಿ ಅಂದರೆ ಯಾವುದು, ದೇವರ ಪರಸ್ಪರದ ಅನುಗ್ರಹ. ಆದ್ದರಿಂದಾಗಿನೇ ಅಲ್ಲಿವರೆಗೂ ಕಾಯಬೇಕು ನಾವು, ಬೇರೆದಾದರೆ ಬೇಗ ಹೋಗಿಬಿಡ್ತಾ ಇತ್ತು. ಆ ದೃಷ್ಟಿಯಲ್ಲಿ ಅದಕ್ಕೆ ಗೊತ್ತಾಗದೆ ಏನು ಮಾಡಿಬಿಟ್ಟು ಎಲ್ಲದಕ್ಕೆ ಒಂದೇ ಲೆಕ್ಕ ಇಟ್ಕೊಂಡ್ರು. ಕೆಲವು ವೈದ್ಯರು ಇರ್ತಾರೆ, ಒಂದೇ ಔಷಧಿ ಗೊತ್ತಿರೋದವರಿಗೆ, ಒಟ್ಟಿಗೆ ವಾಸಿ ಆದರೆ ಆಯಿತು, ಹೋದ್ರೆ ಹೋಯ್ತು ಅಷ್ಟು, ಬೇರೆ ಗೊತ್ತಿಲ್ಲ. ಆ ತಿಳ್ಕೊಂಡು ಕೊಡೋನಲ್ಲ ಅವನು, ಏನು ಮಾಡ್ತಾನೆ, ಎಲ್ಲ ಫ್ಲುಕ್ ಅಂತಾರಲ್ಲ ಆ ಥರ. ಆ ದೇವ್ರ ಸಂಸಾರ ಹಾಗಿಲ್ಲ ಇದು. ಅದಕ್ಕೆ ದೇವರೆಲ್ಲ ತೋರಿಸ್ತಾ ಹೋಗ್ತಾ, ಅನುಭವಕ್ಕೆ ತಂದುಕೊಡ್ತಾ ಹೋಗ್ತಾನೆ. ಒಂದೊಂದಕ್ಕೂ ಒಂದೊಂದೇ ಮೆಥಡ್ ಇಲ್ಲ, ಆದ್ದರಿಂದ ವೇರಿ ಆಗ್ತಾ ಹೋಗೋದ್ರಿಂದ ಸಂಸಾರ ಮತ್ತು ಅನಾದಿಯಾಗಿ ಅಸ್ವಾಭಾವಿಕ ಆಗಿರೋದ್ರಿಂದ ಇದು ಹೋಗಬೇಕಾದ್ರೆ ಭಾರಿ ಸುಲಭದ ಕೆಲಸ ಅಲ್ಲ ಇದು, ಭಾರಿ ಕಷ್ಟ. ತೀರಗ್ರಹ ಮಾಡಿದರೆ ಮಾತ್ರ ಹೋಗುತ್ತೆ ಅಂತ ಹೇಳಿದರು. ಮಾಡಿಬಿಡಲಿ ಎಲ್ರಿಗೆ ಅಂದರೆ, ಎಲ್ರಿಗೂ ಮಾಡಿಬಿಡಲಿ ಅಂದರೆ ತಾರತಮ್ಯ ಪಕ್ಷಪಾತ ಬಂದುಬಿಡುತ್ತೆ. ಸಾಧನೆ ಮಾಡಿದವರಿಗೆ ಮಾಡ್ತಾನೆ, ಅದರಿಂದಾಗಿನೇ ದೋಷ ಇಲ್ಲ. ಎಕ್ಸಾಮ್ ಇದ್ದಾರೆ ಅಂದರೆ ಏನು, ಯೋಗ್ಯತೆ ಮೀರಿ ಮಾರ್ಸ್ಕೊಡೋದಿಲ್ಲ ಅವನಿಗೆ. ಆರೋನ್ ಕೊಡದೆ ಹೋದರೆ ಮಾರ್ಸ್ಬರೋದಿಲ್ಲ. ಮತ್ತೆ ಯೋಗ್ಯತೆ ತಕ್ಕಂತೆ ಕೊಟ್ಟರು, ಯೋಗ್ಯತೆ ಡಿಸೈಡ್ ಮಾಡೋದು ಯಾರಿ, ಮತ್ತೆ ಡಿಸೈಡ್ ಮಾಡಿದ್ರೆ ಅವನೇ ಡಿಸೈಡ್ ಮಾಡಬೇಕು. ಅದಕ್ಕೆ ದೇವ್ರು ಹಾಗೆ ಮಾಡ್ತಾನೆ. ಪ್ರಪಂಚೋ ಇದಿ ವಿದ್ಯೇತ ನಿವರ್ತೇ ತನ ಸಂಶಯ ಮಾಯಾ ಮಾತ್ರಭಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ. ಅವರೇನು ಮಾಡಿಬಿಟ್ರು, ಜಗತ್ತು ಇದೇ ತಾನೇ, ಇಲ್ಲೇ ಇಲ್ಲ ಅದು, ಇದೆಲ್ಲ ಕೂಡ ಮಾಯೆ, ದ್ವೈತ ಎಲ್ಲ ಮಾಯೆ, ಅದ್ವೈತ ಫೈನಲ್. ಈ ಅರ್ಥ ಮಾಡಿಕೊಂಡು ಪೂರ್ತಿ ಅವರು ಮಿಸ್ಗೈಡ್ ಆದ್ರೆ ಬೇರೆಯವರು ಮಿಸ್ಗೈಡ್ ಮಾಡಿಬಿಟ್ರು. ಉಕ್ತಮೇವ ಪೂರ್ವವಾಕ್ಯಾರ್ಥಂ ವಿಷದಯನ್ನು ಉಪಸಂಹರತಿ ವಿಕಲ್ಪ ಇತಿ. ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಯದಿ ಕೇನಚಿತ್ ಉಪದೇಶಾದಯಂ ವಾದೋ ಜ್ಞಾತೇ ದ್ವೈತಂ ನ ವಿದ್ಯತೆ ಇತಿ. ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಯದಿ ಕೇನಚಿತ್. ಆದರೆ ಯಾವುದಾದ್ರೂ ಒಂದು ವಿಕಲ್ಪ, ವಿವಿಧತೆಯ ಕಲ್ಪನಂ ವಿಕಲ್ಪ ಅಂತ ಅರ್ಥ ಬರೀತಾರೆ. ಅದು ಇನ್ನೊಬ್ಬರಿಂದ ಕಲ್ಪಿತವಾಗಿದ್ದರೆ ಹೋಗುತ್ತೆ, ಕಲ್ಪಿತವಾಗದೆ ಹೋದರೆ ಏನಾಗೋದಿಲ್ಲ, ಅದು ಹೋಗೋದಿಲ್ಲ ಅಂತ ಸಾಮಾನ್ಯ ಅರ್ಥ. ವಿಶೇಷವನ್ನು ಹೇಳ್ತಾರೆ. ದೇಹಗೇಹಾದೌ ಸ್ವೀಯತಾಭಿಮಾನಾದಿನ ಅಭಿಮಾನಾದಿ ನಾನಾತ್ಮಕ ಬಂಧ ರೂಪೋ ವಿಕಲ್ಪ. ನಮಗೇನಾಗಿದೆ, ದೇಹಗಾದಿ ವಿಧವಿಧವಿಧವಿರತೆಯಾದಂಥ ಒಂದು ವಿಕಲ್ಪ ಬಂದು ಹೋಗಿದೆ. ಉಕ್ತ ಅಂದರೆ ಸಂಶಯಾದಿ ಜ್ಞಾನ ಬಂದಿದೆ. ಉಕ್ತ ರೀತ್ಯಾ ಸ್ವಾಭಾವಿಕೋ ಯದಿ ಕೇನಚಿತ್ ಅಜ್ಞಾನಾದಿನ ಕಾರಣೇನ ಸ್ವಾಭಾವಿಕತ್ವೇನ ಕಲ್ಪಿತ ತರ್ಹಿ ಅಪಿ ಉಪದೇಶಾತ್ ಮಹತಾಂ ಉಪದೇಶ ಬಲಾತ್ ನಿವರ್ತೇತ ನಿವರ್ತತೆ ಇವ ಕಸ್ಸತಾಂ ವಾದ. ಮತ್ತೆ ಎಷ್ಟೇ ಸ್ವಾಭಾವಿಕವಾಗಿದ್ದರೂ ಕೂಡ ಇದು ಅಜ್ಞಾನಾದಿಗಳಿಂದ ಬಂದಿರತಕ್ಕಂಥ ಭ್ರಮೆ ಅನ್ನೋದು ಏನಾಗುತ್ತದೋ ಹೋಗಲೇಬೇಕು. ಯಾವಾಗ ಉಪದೇಶಾದ ಅಯಂ ವಾದ ಉಪದೇಶಂತಿತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ನೋಡೋದಕ್ಕೆ ಅದು ಇನ್ಕ್ಯೂರಬಲ್ ಅನ್ನಿಸ್ತು. ಕೆಲವು ಸರ್ತಿ ಸರಿಯಾದನ್ನು ಕೊಟ್ಟ, ಅದು ಇನ್ಕ್ಯೂರಬಲ್ ತಷ್ಟ ಕ್ಯೂರ್ ಆಗೋಯ್ತು. ಎಷ್ಟೋ ಸೇರ್ತಿ ಕೆಲವು ಔಷಧಿಗಳಿರುತ್ತೆ, ಕರೆಕ್ಟ್ ಔಷಧಿ ಆಗಿಬಿಟ್ರೆ ಜನ್ಮದಲ್ಲೇ ವಾಸಿ ಆಗಿರೋದಿಲ್ಲ, ಒಂದು ಕ್ಷಣಕ್ಕೆ ವಾಸಿ ಆಗಿಬಿಡುತ್ತೆ. ತಪ್ಪು ಔಷಧಿ ಯಾರು ಎಷ್ಟು ಸಲ ವಾಸಿ ಆಗೋದೇ ಇಲ್ಲ, ಅದು ಮಿರಕಲ್. ಅದು ಅದಕ್ಕೆ ಉಪದೇಶಾದ ಅಯಂ ವಾದ ಜ್ಞಾನಿಗಳ ಉಪದೇಶ ಬಂತು ಅಂದರೆ ಹಿನ್ ನೈಷಾ ತರ್ಕೇಣ ವತಿರಾಪನೇಯ ಅಂತ ಬಂದಿತ್ತಲ್ಲ, ಪ್ರೋಕ್ತ ಅನ್ನೇನೈವ ಸುಜ್ಞಾನಾಯ ಪ್ರೇಷ್ಟ. ಸರಿಯಾದ ವ್ಯಕ್ತಿ ಸರಿಯಾದ ಉಪದೇಶ ಮಾಡಿದರು ಅಂದರೆ ಅವಾಗ ಹೋಗುತ್ತಿಲ್ಲದವರು ಹೋಗೋದಿಲ್ಲ. ಸ್ವಾಭಾವಿಕವಾಗಿದ್ರು ಎಂಥ ಸ್ವಾಭಾವಿಕ ಹೇಳಿಬಿಟ್ಟಿದ್ದೀಗ ಆಗಲೇ. ಸ್ವಾಭಾವಿಕ ಅಂಬದಲ್ಲಿ ಅನಾದಿ ಏನು ಬರ್ತದಿಲ್ಲ ಅಷ್ಟೇ. ಈ ರೀತಿ ಸ್ವಾಭಾವಿಕ ಅಲ್ಲ, ಈ ರೀತಿ ಸ್ವಾಭಾವಿಕ ಅಲ್ಲ, ಅದು ಹೋಗುತ್ತೆ. ಕಸ್ಸತಾಂ ವಾದ ಯದುಪದೇಶಾತ್ ನಾನಾವಿಧ ಸ್ವಾತಂತ್ರ್ಯಾದಿ ಭ್ರಮ ನಿವೃತ್ತಿ ರೀತ್ಯತಃ ಜ್ಞಾತ ಇತಿ. ಬ್ರಹ್ಮಣಿ ನಿವರ್ತತೆ ಏವ, ಹೋಗೇ ಹೋಗುತ್ತೆ, ಜ್ಞಾತ ಇತಿ. ಇದರಿಂದ ಏನಾಯಿತು, ಗುರುಪದೇಶಕ್ಕೆ ಮಹತ್ವ ಬಂತಾಗ. ಇಲ್ಲವರು ಮಹತ್ವ ಬರ್ತಿರಲಿಲ್ಲ. ದೇವರು ಅನುಗ್ರಹ ಮಾಡಬೇಕು, ಸರಿನೇ, ದೇವ್ರ ಬಗ್ಗೆ ಹೇಳಿಕೊಟ್ಟ ಮೇಲೆ ತಾನೇ ಅನುಗ್ರಹ ಮಾಡೋಕ್ಕೆ ಸಾಧ್ಯ. ಆ ಕೆಲಸ ಯಾರಿಗೆ ಕೊಟ್ಟಿದ್ದಾನೆ ದೇವರು, ಗುರುಗಳ ಮೂಲಕ ತಾನೇ ಮಾಡಿಸ್ತಾನೆ. ಆದ್ದರಿಂದ ಭಾರಿ ವಿಶೇಷ. ಯಥಾವತ್ತಯ ಜ್ಞಾತೆ ಸತಿ ದ್ವೈತಂ ಶಿವಮದ್ವೈತಂ ಇತ್ಯತ್ರ ಉಕ್ತ ವ್ಯುತ್ಪತ್ತಿಯ ಮಿಥ್ಯಾಜ್ಞಾನಂ ನಾ ವಿದ್ಯತೆ ನಿವರ್ತತೆ ಇತ್ಯಯಂ ಸತಾಂ ವಾದ ಇತ್ಯರ್ಥ. ಮಿಥ್ಯಾಜ್ಞಾನ ಪರಿಹಾರ ಇತಿ ಶಬ್ದಶ್ಚ ಇತ್ಯೇತೆ ಶ್ಲೋಕಾಃ ಭವಂತು ಇತಿ ಭವಂತಿ ಇತಿ ಪೂರ್ವೇಣ ಅನ್ವಯ. ಅತ್ರೈತೆ ಶ್ಲೋಕಾ ಭವಂತಿ ಅಂತಿತ್ತಲ್ಲ, ಜ್ಞಾತೆ ದ್ವೈತಂ ನ ವಿದ್ಯತೆ ಮುಗಿತು. ಇತಿ ಶ್ಲೋಕ ಅಲ್ಲಿ ಅನ್ವಯ ಮಾಡ್ಕೋಬೇಕು. ಇತಿ ಎಂಬ ಶ್ಲೋಕ ಸೇರಿದ್ದಲ್ಲ ಅದು, ಕೊನೆಗೆ ಇತಿ ಅಂತ ಉಪಸಂಹಾರ. ಉಪದೇಶಾದಯಂ ವಾದೋ ಜ್ಞಾತೆ ದ್ವೈತಂ ನ ವಿದ್ಯತೆ. ಅದಾಚಾರ ಬೇರೆ ರೀತಿ ಬಿಡಿ ತತ್ವ ಏನಂದ್ರೆ ಹೇಳಬೇಕಾದ್ರೆ ಜ್ಞಾತೆ ದ್ವೈತಂ ನ ವಿದ್ಯತೆ ಅಂತ ಅವ್ರು ಹೇಳಿದರು, ಬಿಡಿಸಿದರು. ಅನೇಕ ಅರ್ಥ ಒಂದೇ ಅರ್ಥ ಮಾಡಬೇಕಾಗಿಲ್ಲ. ಅವರೇನು ಜ್ಞಾತ ಜ್ಞಾನ ಬಂದ ಮೇಲೆ ದ್ವೈತ ಇರೋದಿಲ್ಲ ಅಂತ ಅವ್ರು ಅರ್ಥ ಮಾಡಿದರು. ಆಚಾರ ಬಿಡಿಸಿ ಜ್ಞಾತೆ ಅದ್ವೈತಂ ನ ವಿದ್ಯತೆ ಆ ಇದೆ ಅಲ್ಲಿ, ಗೊತ್ತಾಯ್ತಾ? ಜ್ಞಾನ ಬಂದ ಮೇಲೆ ಅದ್ವೈತ ಹೋಗಿಬಿಡುತ್ತೆ. ಜ್ಞಾನ ಬರೋದಕ್ಕಿಂತ ಮುಂಚೆ ಏನಾಗಿತ್ತು, ದ್ವೈತ ಜ್ಞಾನ ಇತ್ತು ಅಂತ ಅವ್ರ ವಾದ. ಜ್ಞಾನ ಬಂದ ಮೇಲೆ ಅದ್ವೈತ ಬರುತ್ತೆ ಅಂತ ಹೇಳಿದರು. ಹಾಗಲ್ಲ, ಜ್ಞಾನ ಬರೋದಕ್ಕಿಂತ ಮುಂದೆ ಅದ್ವೈತ ಜ್ಞಾನ ಇತ್ತು. ಆಮೇಲೆ ಏನಾಯಿತು, ಜ್ಞಾನ ಬಂದಮೇಲೆ ಅದ್ವೈತ ಜ್ಞಾನ ಹೊರಟೋಯ್ತು. ಜ್ಞಾತೆ ಅದ್ವೈತಂ ನ ವಿದ್ಯತೆ, ಈ ನಮಗೆ ಪ್ರಶ್ನೆ. ಎರಡರಲ್ಲಿ ಯಾವ ಸರಿ ಹೋಗುತ್ತೆ ಅಂತ ಪ್ರಶ್ನೆ. ಜ್ಞಾನ ಬಂದಮೇಲೆ ದ್ವೈತ ಹೋಗುತ್ತೆ ಎಂಬ ಅರ್ಥ ಸರಿನೋ, ಜ್ಞಾನ ಬಂದಮೇಲೆ ಅದ್ವೈತ ಹೋಗುತ್ತೆ ಎಂಬ ಅರ್ಥ ಸರಿನೋ ಅಂತ ಪ್ರಶ್ನೆ. ಈಗ ಅದು ಕಾಮನ್ ಸೆನ್ಸ್ ಇಟ್ಕೊಂಡ್ರೆ ಎಕ್ಸ್ಪರ್ಟೈಸ್ ಅಂತ ಕರೆಯೋದು ಯಾವಾಗ ಕರೀತಾರೆ? ಡಿಸ್ಟಿಂಗ್ವಿಶ್ ಮಾಡೋ ಕೆಪಾಸಿಟಿ ಬಂದರೆ ಜ್ಞಾನಿ ಅಂತಾರೋ, ಎಲ್ಲ ಒಂದೇ ಅಂತ ತಿಳ್ಕೊಂಡ್ರೆ ಜ್ಞಾನಿ ಅಂತಾರೋ? ಹೇಳಿ ನೋಡಂತೆ, ಇಬ್ಬರದ್ದು ಒಂದೇ ಮಾರ್ಕ್ಸ್ ಇದೆ, ಈಗ ಎಲ್ಲ ಒಂದೇ ಇದೆ, ಒಂದೇ ಪೋಸ್ಟ್ ಇದೆ, ಏನು ಮಾಡ್ಬೋದು? ಒಬ್ಬನ ಅಪಾಯಿಂಟ್ ಮಾಡ್ಬೇಕು. ಈಗ ಎಕ್ಸ್ಪರ್ಟ್ ಕಮಿಟಿಗೆ ರೆಫರ್ ಮಾಡಿದರು, ಅವನೇನು ಮಾಡ್ತಾನೆ ಈಗ, ಇವನು ಬೇಡ ಇವನು ಇರಲಿ ಅಂತಾನೆ. ಸೊ ಏನು ತೋರಿಸ್ತೆ ಅವನೀಗ, ಇಬ್ಬರ ಮಧ್ಯೆ ಭೇದ ತೋರಿಸ್ತೆ. ಭೇದ ಯಾವಾಗ ಗೊತ್ತಾಯಿತು? ಜ್ಞಾತೆ ಅದ್ವೈತ ನವಿದ್ಯತೆ. ಜ್ಞಾತ ಬಂದಮೇಲೆ ಅಲ್ಲಿ ಭೇದ ಹೋಯ್ತು. ಅಲ್ಲಿವರೆಗೆ ಏನಿತ್ತು ಅವನಿಗೆ? ಜ್ಞಾನ ಇಬ್ಬರು ಒಂದೇ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಯಾವಾಗ ಗೊತ್ತಾಯ್ತು ಅದು? ಜ್ಞಾನ ಬಂದ ತಕ್ಷಣ ಒಂದೇ ಅಲ್ಲ ಅಂತ ಗೊತ್ತಾಯ್ತು. ಸೊ ಒಂದೇ ಅಲ್ಲ ಎಂಬ ಜ್ಞಾನ ಅಂದ್ರೇನು? ಅದ್ವೈತ ಅಲ್ಲ ಎಂಬ ಜ್ಞಾನ. ಯಾವಾಗ ಬಂತದು? ಜ್ಞಾನ ಬಂದಮೇಲೆ. ಭಾಳ ಸುಲಭ ಅದು. ಇನ್ನು ಚಿಕ್ಕ ಮಕ್ಕಳು ನೋಡಿಬೇಕಾದ್ರೆ ಏನು ಗೊತ್ತಿಲ್ಲ ಅವರಿಗೆ, ಏನು ಮಾಡ್ತಾರೆ? ಆ ಮಕ್ಕಳು ಗೊತ್ತಲ್ಲ ನಿಮಗೆ, ಅಲ್ಲೇ ಹೊಲಸು ಮಾಡ್ಕೋತಾರೆ, ತೊಟ್ಟಿಗೊತ ಕೂತಿರ್ತಾರೆ ಹಾಗೆ, ಗೊತ್ತಾಯ್ತಾ? ಅಲ್ಲಿ 100 ರೂಪಾಯಿ ನೋಟ್ ಹಾಕಿ ಬರ್ದಾಕ್ತಾರೆ, ಬಾಯಲ್ಲಿಟ್ಕೊಳ್ಳುತ್ತೆ. ಪೇಪರ್ ದುಂಡು ಹಾಕಿದ್ರು ಬಾಯಲ್ಲಿಟ್ಕೊಳ್ಳಿ, ಎರಡು ಒಂದೇ ವ್ಯಾಲ್ಯೂ. ಅದಕ್ಕೆ ನೋ ಚೇಂಜ್, ಅದ್ವೈತ ಜ್ಞಾನ ಅವರಿಗೆ, ಗೊತ್ತಾಯ್ತಾ? ಏನು ಕೊಟ್ಟರು ಅಷ್ಟೇ, ಗಂಗಾಜಲ ಕೊಟ್ಟರು ಅಷ್ಟೇ, T20 ಕೊಟ್ಟರು ಅಷ್ಟೇ, ಈ ವ್ಯತ್ಯಾಸನೇ ಗೊತ್ತಾಗೋದಿಲ್ಲ. ನಿಧಾನ ಬೆಳೀತಾ ಹೋಗ್ತಾನೆ, ಸ್ವಲ್ಪ ಜ್ಞಾನ ಬರುತ್ತಾನೆ. ಏನು ಬರುತ್ತೆ? ಮತ್ತೆ ಎಲ್ಲ ತಿಂತಿದ್ದ, ಆಮೇಲೆ ಚಾಕ್ಲೇಟ್ ಮಾತ್ರ ತಿನ್ನು, ಬೇರೆ ತಿನ್ನಬಾರ್ದು, ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡ್ತ. ಆಮೇಲೆ ಸಿಹಿ ಪದಾರ್ಥ ಬೇರೆ ಪದಾರ್ಥ ತಿನ್ನೋದಿಲ್ಲ, ನಿಧಾನವಾಗಿ ಏನು ಮಾಡ್ಕೊಂಡು ಆಮೇಲೆ 100 ರೂಪಾಯಿ ನೋಟೇ ಬೇರೆ, ಈ ಪೇಪರ್ ತುಂಡೇ ಬೇರೆ, ಗೊತ್ತಾಯ್ತು. ಆಮೇಲೆ ಎಷ್ಟು ಮಟ್ಟಿಗೆ ಗೊತ್ತಾಯಿತು ಅಂತ ಕೇಳಿದರೆ ಸೂಕ್ಷ್ಮ, ಅದರಲ್ಲೂ ಎಷ್ಟು 100 ರೂಪಾಯಿ ನೋಟು ಅದು ಶುರು ಮಾಡ್ದೆ. ಮತ್ತೆ ಏನು ಜ್ಞಾನ ದೊಡ್ಡವರ ಮೇಲೆ ಜ್ಞಾನ ಬಂತು, ಮೊದಲು ಬಂದಿತ್ತಾಗಿದ್ರೆ ಜ್ಞಾನ ಬಂದಮೇಲೆ ಬೇರೆ ಎಂಬ ಜ್ಞಾನ ಬಂತು, ವಿವೇಚನೆ ಜ್ಞಾನ ಮೊದಲು ಬಂದಿತ್ತು, ಆಮೇಲೆ ಬಂತ? ಆಮೇಲೆ ಬಂತು. ಆಮೇಲೆ ಅಂದರೆ ಆಮೇಲೆ ಜ್ಞಾನ ಬಂದ್ಮೇಲೆ. ಸೊ ಜ್ಞಾನ ಬಂದಮೇಲೆ ಅದ್ವೈತ ಜ್ಞಾನ ಹೋಯ್ತು, ಅದ್ವೈತ ಜ್ಞಾನ ಹೋಯ್ತು, ಅದ್ವೈತ ಜ್ಞಾನ ಹೋಯ್ತು. ಸೊ ಕಾಮನ್ ಸೆನ್ಸ್ ಪ್ರಕಾರ ಕೂಡ ಯಾವುದಾಯ್ತು? ಈಗ ಜ್ಞಾತೆ ಅದ್ವೈತಂ ನವಿದ್ಯತೆ ಅಂತ ಹೇಳಬೇಕೆ ಹೊರತು ಜ್ಞಾತೆ ದ್ವೈತಂ ನವಿದ್ಯತೆ ಹೇಳಬಾರದು. ಇದು ಹೇಳಿದ್ರಲ್ಲ ಈಗಾಗಲೇ ಹಿಂದೆ, ದ್ವಯೋರ್ಭಾವ ದ್ವಿತ, ಎರಡರ ಎರಡರಲ್ಲಿರ್ತಕ್ಕಂಥ ಗುಣ ದ್ವಿತ ಅಂತ ಕರೀತಾರೆ. ಅದು ಆದ್ದರಿಂದ ಒಂದು ವಸ್ತು ಎರಡಾಗಿ ಕಂಡ್ರೆ ದ್ವೈತ, ಎರಡಾಗಿ ಕಾಣದ ಇರೋದು ಅದ್ವೈತ ಅಂತ ಹೇಳಿದರೆ ಬೋಧ ಹೋಯ್ತು ಅಲ್ಲಿಗೆ. ಹಿಂದೆ ಬಂತು ಅದಾಗಲೇ, ಅದ್ವೈತ ಶಬ್ದ ಬಂದೇ ಸತ್ ಬಂದಾಗಲೇ ಹೇಳಿಬಿಟ್ರು. ಸಂಶಯ ಹೌದು, ಅದು ಬೇರೆ. ಅದು ಅದು ಆ ಸಂಬಂಧ ಹೋಗ್ಬೇಕು. ಇದು ಅದು ಅಂತ ಅರ್ಥ ಮಾಡಿಕೊಂಡಾಗ ಅದು ಯಾವಾಗ ಹೋಗುತ್ತೆ? ಜ್ಞಾತೆ ದ್ವೈತಂ ನವಿದ್ಯತೆ, ಜ್ಞಾನ ಬಂದ ಸಂಶಯ ಹೋಗ್ಬಿಡುತ್ತೆ. ಅವ್ರು ನಂಬರ ಎರಡು ಅರ್ಥ ಮಾಡಿ ನಂಬರನೇ ಬಂತದ್ದು, ಅವ್ರ ಪರ ಅರ್ಥ ಹೋಗೋದಿಲ್ಲ, ಏನು ಮಾಡಿದ್ರೆ ಹೋಗೋದಿಲ್ಲ. ಕೊನೆಗೆ ಅದ್ವೈತ ಉಪದೇಶ ಮಾಡೋಕ್ಕೆ ಅಂತ ಬರ್ತಾರೆ ಅಂತ ತಿಳ್ಕೊಬೋಣ. ಮೊದಲಿಗೆ ನೀವು ಅದ್ವೈತ ಜ್ಞಾನ ಬಂದಿದ್ದೀರೋ ಕೇಳಬೇಕು. ಅದನ್ನು ನೀವು ಅದ್ವೈತ ಜ್ಞಾನ ಬಂದಿದ್ದರೆ ನಮ್ಮ ಉಪದೇಶ ಮಾಡೋಗಿಲ್ಲ, ಯಾತಕ್ಕೆ? ನಾವೇ ಅವನು ಒಂದೇ ಆದರೆ ಉಪದೇಶ ಮಾಡೋಗಿಲ್ಲ. ಬಂದಿಲ್ಲ ಅಂದರೆ ನಿನಗೆ ಬಂದಿಲ್ಲ, ನಮಗೇನು ಹೇಳ್ತೀವಿ ಮಧ್ಯೆ ಹೋಗೋದು ಮುಗಿದು. ನಿನಗೆ ಬಂದಿದ್ರೆ ನಮಗೆ ಹೇಳಬಾರ್ದು, ಬಂದಿದ್ದರೂ ಹೇಳಬಾರ್ದು. ಅರ್ಥ ಆಯ್ತಾ? ಅವ್ರು ಅದ್ವೈತ ಜ್ಞಾನ ಬಂದಿದ್ದರೆ ಮಾತಾಡೋಗಿಲ್ಲ, ಮಾತಾಡಿದರೆ ಅದ್ವೈತ ಜ್ಞಾನ ಬಂದಿಲ್ಲ ಅಂದರೆ ಪ್ರೂವ್ ಆದಾಗ ಲೆಕ್ಕ. ಅದು ಎಷ್ಟು ಕಷ್ಟ ಅವ್ರು ಮಾತಾಡೋದು, ಮನೆ ಸಿಟ್ಟು ಬಂದ್ಬಿಡತ್ತೆ. ಈ ಮಾತು ಪ್ರಶ್ನೆ ಕೇಳ್ತಾ ರೀ, ಪ್ರಶ್ನೆ ಏನು ಮಾಡಿ ಸಿಟ್ಟು ಬಂದ್ಬಿಡುತ್ತೆ. ಸುಮ್ಮನೆ ಮಾತಾಡೋದ್ರೆ ಸುಮ್ಮನೆ ಕೂತ್ಬಿಡ್ತೇನೆ ಆಯ್ತಾ ಅಂತ. ಸುಮ್ಮನೆ ಕೂತ್ರೆ ಸೋತಾಗಲೆಕ್ಕ, ಸುಮ್ಮನೆ ಕೂತ್ರೆ ಏನರ್ಥ? ಮತ್ತೆ ಸೋತಾಗಲೆಕ್ಕ. ಮೌನಮ್ಮ ಸಂಬತಿ ಲಕ್ಷಣ. ಈ ರೀತಿಯಲ್ಲಿ ಏನು ಬಾಯಿ ಬಿಟ್ಟರೆ ಕೆಟ್ಟ ಅಂತಾರಲ್ಲ, ಹಾಗೆ ಒಂದು ಮೀಡಿಯಂ ಇದೆ. ಬಾಯಿ ಬಿಟ್ಟರೆ ಕೆಟ್ಟ ಅಂದರೆ ಮಾತಾಡಿದ್ರೆ ಹೋಯ್ತಾರೆ. ಮೂಕ ಈ ಪ್ರಮಾಣ ಈ ಭಾರಿ ಪ್ರೈ ಮಾಡಿದೆ ಪ್ರೂವ್ ಮಾಡೋಕ್ಕೋಸ್ಕರ. ನಾನು ಮೂಕ ಕೊನೆ ತಾನೇ ಹೇಳಿಬಿಟ್ಟೆ ಕೊನೆ. ಏನಾಯ್ತು ಅಲ್ಲಿಗೆ? ಅವನೇ ಹೇಳಿದ್ದಾನೆ ವ್ಯಾಲಿಡ್ ಅಲ್ಲ, ಅವನೇ ಹೇಳಿದ್ದಕ್ಕೆ ಇನ್ವ್ಯಾಲಿಡ್ ಆಯಿತು. ಇನ್ನೊಬ್ರು ಹೇಳಿದ್ರೆ ವ್ಯಾಲಿಡ್ ಆಗ್ತಿತ್ತು. ಮೂಕ ಬಂದು ಯಾರು ಸರ್ಟಿಫೈ ಮಾಡಬೇಕು? ಬೇರೆಯವರು. ಅವನೇ ಸರ್ಟಿಫೈ ಮಾಡ್ಕೋಬಾರ್ದು. ಅವ್ನು ಬಾಯಿ ಬಿಟ್ಟು ಸರ್ಟಿಫೈ ಮಾಡ್ಕೊಳ್ಳೋಕೆ ಹೋದರೆ ಸುಳ್ಳು ಅಂತಾಗುತ್ತಲ್ಲ, ಅದ್ವೈತ ಹಾಗಾಗುತ್ತೆ ಅಂತ ಹೇಳ್ತಾರೆ. ನಾಳೆ ಅದರ ಮುಂದಿನ ಭಾಗ ಕೊನೆಯ ಘಟ್ಟ ಅದೀಗ. ಇದು ಮುಗಿದ ತಕ್ಷಣ ಉಪನಿಷತ್ ಮುಗಿದೋಗ್ಬಿಡುತ್ತೆ. ನಾಳೆ ಅದನ್ನು ಕಟ್ಟ. ಓಂ ಜನ್ಮಾದಿತ್ಯಸ್ಯ ಯತೋನ್ಮಯ ನಿತರತಶ್ಚಾರ್ಥೇಶ್ವ ವಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಂನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನೀತಿ ರುಚಿ ತಮೋಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ